ಮುಹ್ಯಂತಿಯಂ ಸೂರಯಃ ತೇಜೋವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಸೃಷ್ಟಿಸ್ಥಿತ್ಯಪ್ಯಯೇಹಾನೀತಿ ಋಷಿತಮೋಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿಸುರನರದ್ವೀಷಶತ್ರಾತ್ಮಕಸ್ಯ ವಿಷ್ಣುರ್ವ್ಯಸ್ತಾಃ ಸಮಸ್ತಾಃ ಸಕಲ ಗುಣರಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ಅವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇ ತಂ ಮಹಾಂತಂ. ಅದಕ್ಕೆ ದುರ್ಯೋಧನ ಕಥೆ ಬಹಳ ಇಂಟ್ರೆಸ್ಟಿಂಗ್. ಅವರು ಏನಂತ ತಿಳ್ಕೊಂಡ, ನೀರನ್ನ ನೆಲ ಅಂತ ತಿಳ್ಕೊಂಡ, ನೆಲ ನೀರು ಅಂತ ತಿಳ್ಕೊಂಡ, ಐಕ್ಯ ಜ್ಞಾನ ಬಂತು, ಅದಕ್ಕೆ ಅವನೇನು ಸತ್ತೋದ ಕೊನೆಗೆ. ಸೊ ಐಕ್ಯ ಜ್ಞಾನ ಎಲ್ಲಿ ಎಂಡಾಯ್ತು, ನಾಶಕ್ಕೆ. ಅದಕ್ಕೆ ಅದ್ವೈತ ಐಕ್ಯ ತಿಳ್ಕೊಂಡ್ರೆ ಏನಾಗುತ್ತೆ ಅಲ್ಲಿಗೆ, ಅವನೇನು ಜೀವೇಶ್ವರ ಐಕ್ಯ ತಿಳ್ಕೊಂಡಿದ್ದಲ್ಲ, ನೀರನ್ನ ನೆಲ ಅಂತ ತಿಳ್ಕೊಂಡು, ನೆಲ ನೀರು ಅಂತ ತಿಳ್ಕೊಂಡಿದ್ದಕ್ಕೆ ಎಷ್ಟಾಗೋದಾದ್ರೆ ಇನ್ನು ಜೀವೇಶ್ವರ ಗತಿ ಏನಾಗಬೇಕು. ಈಗ ಅರ್ಥಾತ್ ಸಂಬಂಧ ಇದೆಯಾ? ಎಲ್ಲೂ ಕೂಡ ಭ್ರಮೆಗೆ ಪನಿಷ್ಮೆಂಟ್ ಹೇಳಿದ್ದಾರೆ. ಸರಿಯಾದ ಜ್ಞಾನ ಪನಿಷ್ಮೆಂಟ್ ಯಾರು ಹೇಳಿದ್ದಾರೆ? ಎಲ್ಲರೂ ಕೂಡ ಹೇಳೇ ಇಲ್ಲ. ಸರಿಯಾದ ಜ್ಞಾನ ತಪ್ಪು ಜ್ಞಾನಕ್ಕೆ ಪನಿಷ್ಮೆಂಟ್ ಹೇಳಿದ್ರು. ಮಿಥ್ಯಾ ಜ್ಞಾನೇನ ಚ ತಮಃ ಜ್ಞಾನೇನ ಇವ ಪರಂಪದ. ಎಲ್ಲೆಲ್ಲಿ ರಾವಣಾದಿಗಳನ್ನು ಎಲ್ಲಿ ಶಾಸ್ತ್ರದಲ್ಲಿ ಬೈತಾರೆ, ಎಲ್ಲ ಮಿಥ್ಯಾಜ್ಞಾನಿಗಳು. ಸೊ ಮಿಥ್ಯಾಜ್ಞಾನ ಮಿಥ್ಯೋಪಾಸ್ತಿರ್ಹಿ ಅನರ್ಥದ ಆಚಾರ್ಯರ ಮಾತು. ಮಿಥ್ಯೋಪಾಸನೆ ಅನರ್ಥಕ್ಕೆ ಕಾರಣ, ಸತ್ಯೋಪಾಸನೆ ಅರ್ಥಕ್ಕೆ ಯಾಕೆ ಕಾರಣ ಆಗತ್ತೆ? ಕಾರಣ ಆಗೋದೇ. ಏನಾಯ್ತು, ಈಗ ಸುಧಾಮ ಮಾತಾಡ್ತಾ ಇದ್ದಾನೆ, ಕೃಷ್ಣ ಸ್ವಾಗತ ಮಾಡ್ದ. ಅನೇಕ ರೀತಿಯಲ್ಲಿ ಆತನಿಗೆ ಗಂಧ ಇಂದ ಎಲ್ಲ ಕೊಟ್ಟು ದೀಪ ಹಚ್ಚಿಟ್ಟು ಊಟ ಮಾಡಿಸಿ ಮಾತಾಡಿ ಗುರುಕುಲವಾಸವನ್ನು ಜ್ಞಾಪಿಸ್ದ. ಜ್ಞಾಪಿಸಿ ಯಾತಕ್ಕೆ ಜ್ಞಾಪಿಸ್ತಾನೆ ಗುರುಕುಲ ಅಂತ ಕೇಳಿದ್ರೆ, ತಾನು ಕೃಷ್ಣ ಫಲ ಕೊಡ್ತಿದ್ದಾನೆ ಈಗ, ಆದರೆ ಡೈರೆಕ್ಟ್ ಕೊಡೋದಿಲ್ಲ, ಗುರುಗಳ ಮೂಲಕ ಕೊಡ್ತೇನೆ ಅಂತ ಹೇಳೋದಕ್ಕೋಸ್ಕರ ಗುರುಕುಲವಾಸನ ಜ್ಞಾಪಿಸಿಬಿಟ್ಟು ನಿನ್ನ ಹೇಳಿದ. ಏನಂತ, ಎಷ್ಟೇ ಇರಲಿ ಅತಿ ದೊಡ್ಡ ಸೇವೆ ಯಾವುದು, ಯಾವುದೇ ಯಜ್ಞ ಯಾಗ ಎಲ್ಲದಕ್ಕಿಂತ ದೊಡ್ಡದು ಯಾವುದು ಅಂತ ಕೇಳಿದರೆ, ಗುರುವರ ಅನುಗ್ರಹ ಏನೈವ ಪುಮಾನ್ ಪೂರ್ಣ ಪ್ರಶಾಂತಯೇ. ಇನ್ಯಾವುದಕ್ಕೂ ಅವನು ಪೂರ್ಣನಾಗೋದಿಲ್ಲ. ಛಂದಾಂಸಿ ಅಯಾತಯಾಮಾನಿ ಬೇಕಾದಷ್ಟೋದ್ರಿ. ನೀವೀಗ ಎಷ್ಟೇ ತಿಳ್ಕೊಂಡಿರಿ, ಗುರುಭಕ್ತಿ ಒಂದು ಇಲ್ಲದೆ ಹೋದರೆ ಏನಾಗೋದಿಲ್ಲ ಅವನಿಗೆ ಬರೋದು. ಅದಕ್ಕೆ ಗುರುವನ್ನು ಜ್ಞಾಪಿಸಿಬಿಟ್ಟು ಮುಂದೆ ಅಲ್ಲಿರೋ ಏನಂತ ಹೇಳಿದ್ರು, ಸಂತು ಹೃಷ್ಟೋಹಂ ನಿಜ ಶ್ರೇಷ್ಠಾ ಕಿಮಸ್ವಾಭಿರಿ ಅನ್ನೋದು ದೇವದೇವ ಜಗದ್ಗುರು ಅಂತ ಹೇಳ್ತಾ, ಛಂದಾಂಸಿ ಅಯಾತ ಇತ್ತಂ ವಿಧಾನಿ ಅನೇಕಾನಿ ವಸತಾಂ ಗುರು ಭೇಷ್ಮಸು ಗುರೋರ್ ಅನುಗ್ರಹೇಣೈವ ಪುಮಾನ್ ಪೂರ್ಣ ಪ್ರಶಾಂತಯೇ. ಅಹೋ ಮೇ ಪುತ್ರಕಾಯೋ ಎಂ ಆತ್ಮಾ ಹಿ ಅಪಿ ನ ಸ್ಮರ್ಯತಾಂ ಬ್ರಹ್ಮನ್ ವೃತ್ತಂ ನಿವಸತಾಂ ಗುರೌ ಸೂರ್ಯಸ್ತ ವಯಂ ಭೃಶಂ ತತ್ರ ಏತದ್ವಿಧಿತ್ವಾ ಬುಧಿತೆ ರವೌ ಸಾಂದೀಪಿ ನಿರ್ಗುರುಹು ಅಂತೆಲ್ಲ ತಿಳಿಸಿ ಮುಂದೆ ಇತ್ ಹೇಳಿದ. ಸುಧಾಮ ಒಂದು ಒಪ್ಪಿಕೊಂಡ, ಅದೆಲ್ಲ ಸರಿನೇ, ಆದರೆ ಗುರುಗಳ ಅನುಗ್ರಹ ಎಲ್ಲ ಒಪ್ತೇನೆ ನಾನು, ಆದರೆ ನೀನಿದ್ದಕ್ಕೆ ಅನುಗ್ರಹ ಐತೆ ಹೊರತು ಬೇರೆ ಅಲ್ಲ, ಅದು ನನಗೆ ಶಾಶ್ವತ ಉಳಿತಕ್ಕದ್ದು ಅಂತ ಹೇಳಿದಾಗ ಇನ್ನೊಂದು ತತ್ವನು ಗೊತ್ತಾಯ್ತು. ಏನಂತ, ಪರಮಾತ್ಮ ಕಣ್ಣಿಗೆ ಕಾಣೋದಿಲ್ಲ, ಆದ್ರೆ ತಂದೆ ತಲ್ಲಿದ್ದು ತಾಯಿಲ್ಲಿದ್ದು ಕಾಪಾಡ್ತಾನೆ. ನಿಜವಾದ ತಂದೆ ತಾಯಿ ಕಾಪಾಡೋದು ಹೆಸರು, ನಿಜವಾಗ್ಲು ಕಾಪಾಡೋದು ಯಾರೋ ಪರಮಾತ್ಮನೇ. ಸೊ ಗುರುಗಳಿಗೆ ಜ್ಞಾನ ಕೊಡ್ತಾನೆ, ನಿಜವಾಗ್ಲು ಜ್ಞಾನ ಕೊಡೋದು ಯಾರೋ ದೇವರೇನೆ. ಅದಕ್ಕೆ ನಾನು ಎಲ್ಲ ನಾನು ಭವಂತಿ ಭಾವ ಭೂತಾನ ಮತ್ತೇವ ಪೃಥಕ್ ವಿಧಾ. ಡೆಲಿವರಿ ಮಾಡೋದು ಪೋಸ್ಟ್ ಮ್ಯಾನ್ ದುಡ್ಡನ್ನ, ಬಟ್ ಪೋಸ್ಟ್ ಮ್ಯಾನ್ ದುಡ್ಡು ತನ್ನ ದುಡ್ಡು ಕೊಟ್ಟಿಲ್ಲ. ಯಾರ್ದದು? ಇವ್ರ ಅಪ್ಪ ಕಳಿಸಿರೋ ದುಡ್ಡು ಕೊಡ್ತಿದ್ದಾನೆ ಹೊರತು, ಪೋಸ್ಟ್ ಮ್ಯಾನ್ ಡೆಲಿವರಿ ಮಾಡೋದು ಅವನಾದ್ರೂ ಕೂಡ ದುಡ್ಡು ಅವನದಲ್ಲ. ಅದಕ್ಕೆ ಯಾರೇ ಯಾವ ವಸ್ತು ಕೊಟ್ಟರು ಕೂಡ ಅವರು ಕೊಡೋದಲ್ಲ ಅದು. ಯಾರು ಕೊಡಿಸೋದು? ದೇವ್ರು ಕೊಡಿಸೋದು. ಈ ಮಾತು ಅರ್ಥ ಮಾಡ್ಕೊಂಡ್ಬಿಟ್ರೆ ಇವೆಲ್ಲ ನಮ್ಗೆ ಅರ್ಥ ಆಗುತ್ತೆ. ಎಷ್ಟೋ ಕಡೆ ಸರ್ಕಾರ ನೀರು ಕೊಡ್ತಾ ಇದೆ, ಬಟ್ ಸರ್ಕಾರ ನೀರು ಸೃಷ್ಟಿ ಮಾಡೋ ಶಕ್ತಿ ಅದಕ್ಕಿಲ್ಲ, ಇಲ್ಲದ್ರೆ ಗಲಾಟೆ ಕಾವೇರಿ ಗಲಾಟೆನೇ ಆಗ್ತಿದ್ದಿಲ್ಲ. ನೀರು ಸೃಷ್ಟಿ ಮಾಡೋದಿಲ್ಲ, ಇರೋ ನೀರು ಏನು ಮಾಡುತ್ತದೆ? ಕೊಡುತ್ತೆ. ದೇವರು ಕೊಟ್ಟಿದ್ದನ್ನು ಕೊಡಬಹುದೇ ಹೊರತು ಬೇರೆ ಅಲ್ಲ. ಅದು ಕೊಡೋಕ್ಕೂ ಮತ್ತೆ ಏನಾಗಬೇಕು? ಮತ್ತೆ ದೇವರು ಒಳಗಿದ್ದ ಅನುಗ್ರಹ ಮಾಡಬೇಕು. ಆದ್ದರಿಂದ ಎಲ್ಲ ಏನೇ ಕೆಲಸ ನಡೆದರೂ ಕೂಡ ತೇನ ವಿನ ತೃಣಮಿಪಿನ ಚಲತಿ. ಸುಧಾಮ ಇಷ್ಟೆಲ್ಲ ಕೃಷ್ಣನ ಮಾತಿಗೆ ತನ್ನ ಅನುಭವ ಹೇಳಿದ, ಮೋಸ ಹೋಗಲಿಲ್ಲ. ಏನು ಮೋಸ ಹೋಗಲಿಲ್ಲ? ಕೃಷ್ಣನೇ ಬೇರೆ, ಗುರುಗಳೇ ಬೇರೆ ಅಂತ ಹೇಳ್ಕೊಂಡ್ರೆ, ಗುರುಗಳ ಒಳಗಿದ್ದ ಕೃಷ್ಣ ಏನು ಮಾಡ್ದ? ಅನುಗ್ರಹ ಮಾಡಿ ಅನುಸಂಧಾನ ಮಾಡಿದ್ದೆ, ಪೂರ್ಣ ಫಲ ಕೊಟ್ಟ ಪರಮಾತ್ಮ. ಗುರುಗಳನ್ನೇ ದೇವರು ಅಂತ ತಿಳ್ಕೊಂಡ್ರು ತಪ್ಪು, ಯಾಕೆ ಜೀವೇಶ್ವರ ಅಭೇದ ಬಂದಾಗ ಆಗತ್ತೆ. ಆದರೆ ಗುರುಗಳಲ್ಲಿ ದೇವರಿಲ್ಲ ಅಂತ ತಿಳ್ಕೊಂಡ್ರೆ ತಪ್ಪು. ಮತ್ತೆ ಗುರುಗಳಲ್ಲಿ ದೇವರಿಲ್ಲ, ಗುರುವೇ ದೇವರು ಬೇರೆ, ಗುರುಗಳಲ್ಲಿ ದೇವರಿದ್ದಾನೆ ಬೇರೆ. ತಂದೆಯೇ ದೇವರಲ್ಲ, ತಂದೆಯೊಳಗೆ ದೇವರಿದ್ದಾನೆ. ತಾಯಿಯೇ ದೇವರಲ್ಲ, ತಾಯಿಯೊಳಗೆ ದೇವರಿದ್ದಾನೆ. ವೈರೇ ಕರೆಂಟ್ ಅಲ್ಲ, ಏನಿದೆ ವೈರೊಳಗೆ ಕರೆಂಟ್ ಇದೆ. ಅಷ್ಟು ತಿಳ್ಕೊಂಡ್ಬಿಟ್ಟು ಏ ಕರೆಂಟ್ ಮುಟ್ಬೇಡ ಅಂತ ಹೇಳ್ತಾನೆ. ವೈರ್ ಕರೆಂಟ್ ಮುಟ್ಬೇಡ ಅಂತಾನೆ. ಏ ವೈರ್ ಯಾಕೆ ಮುಟ್ಬಾರ ಅಂತ ಕೇಳಿದ್ರೆ, ವೈರ್ನೊಳಗೆ ಏನಿದೆ? ಈಗ ಮುಟ್ಟು ಪರವಾಗಿಲ್ಲ, ಅಲ್ಲಿ ಕರೆಂಟ್ ಇಲ್ಲ ಅಂತ ಹೇಳ್ತಾನೆ. ಈಗ ಅದು ವೈರ್ ಅಷ್ಟೇ, ಕರೆಂಟ್ ಅಲ್ಲ. ವೈರ್ ಇದ್ದಾಗ ಅದು ಹೆಸರೇನು ಅದಕ್ಕೆ? ಕರೆಂಟ್. ಕರೆಂಟ್ ಹೋದಾಗ ಏನು ಹೆಸರು ಅದಕ್ಕೆ? ವೈರ್ ಅಷ್ಟೆ. ಕರೆಂಟ್ ಹೋದಾಗ ವೈರು, ಕರೆಂಟ್ ಇದ್ದಾಗ ಕರೆಂಟ್ ಅಷ್ಟೆ. ಅದಕ್ಕೆ ಸನ್ನಿಧಾನ ಇದ್ದಾಗ ಬಲರಾಮ ದೇವರು ನಾರಾಯಣ, ಸನ್ನಿಧಾನ ಇಲ್ಲದೆ ಹೋದಾಗ ಆದಿಶೇಷ. ಸನ್ನಿಧಾನ ಇದ್ದಾಗ ಏನವರು? ಶುಕ್ಲಕೇಶ ರೂಪ ಇದ್ದಾಗ, ಆವೇಶ ಇದ್ದಾಗ ನಾರಾಯಣ. ಎಲ್ಲಿ ಶುಕ್ಲಕೇಶ ಆವೇಶ ಇಲ್ಲ ಅವಾಗ ಯಾರವರು ಶೇಷದೇವರಷ್ಟೇ. ಅದೇ ರೀತಿಯಲ್ಲಿ ಈ ಗುರುಗಳೆಲ್ಲ ಸನ್ನಿಧಾನ ಹಾರಿದ್ರು, ಸರಿಯಾಗಿ ಹೇಳಿದಾಗ ದೇವರ ಸನ್ನಿಧಾನ, ತಪ್ಪಾಗಿ ಹೇಳಿದಾಗ ದೇವರ ದೇವರು ಹೇಳಿದ್ದಲ್ಲ ತಪ್ಪನ್ನ, ಅದನ್ನ ಹೇಳಿಸಿದ್ದಾನೆ ಅಯೋಗ್ಯರಿಂದ ಹೇಳಿಸಿದ್ದಾನೆ. ಸಯಿತ್ಥಂ ಏನ ಅವ್ರ ಯೋಗ್ಯತೆ ನೋಡ್ಕೊಂಡು, ಸಯಿತ್ಥಂ ದ್ವಿಜವರ್ಗೇಣ ಸಹ ಸಂಕಥಯನ್ ಹರಿಹಿ ಸರ್ವಭೂತ ಮನೋಭಿಜ್ಞ ಸ್ಮಯಮಾನ ಉವಾಚತಂ. ಸಹ ಇತ್ಥಂ ದ್ವಿಜವರ್ಗೇಣ ಸಹ ಸಂಕಥಯನ್ ಹರಿಹಿ. ಕೃಷ್ಣ ಸುಧಾಮನ್ ಬಂದ್ಲೇ ನೋಡಿದ್ದೀನಿ, ಒಂದ್ಸತಿ ಬರೀ ದ್ವಿಜ ಅಂತ ಕರೆಯೋದೇ ಇಲ್ಲ, ದ್ವಿಜವರ್ಯ ವಿಪ್ರ ಶ್ರೇಷ್ಠ ಈಗಲ್ಲ ಬ್ರಹ್ಮ ವಿತ್ತಮ ಅಂತಾನೆ ಕರೆಯೋದು. ಈ ಶ್ರೇಷ್ಠ ಬ್ರಾಹ್ಮಣನೊಂದಿಗೆ ಪರಮಾತ್ಮ ಸಂಕಥಯನ್ ಒಳ್ಳೆ ಸರಸಲ್ಲಾಪಗಳನ್ನು ಮಾತಾಡ್ತಾ, ಸಂಕಥ ಅಂತ ಯಾತಕ್ಕೆ ಕರೆದ್ರು, ಕಥಾದಲ್ಲಿ ವಾದ ಕಥಾ ತತ್ವ ನಿರ್ಣಯ ಮಾಡೋದಕ್ಕೆ ಹೇಳಿರೋದ್ರಿಂದ ಏನೋ ಹರಟೆ ಹೊಡೆದ ಅಂತ ಅರ್ಥ ಅಲ್ಲ, ತತ್ವ ನಿರ್ಣಯವನ್ನು ಮಾಡ್ತಾ ತಿಳಿಸಿ. ಸರ್ವಭೂತ ಮನೋಭಿಜ್ಞ, ಕೃಷ್ಣನಿಗೆ ಯಾರು ಹೇಳಬೇಕಾಗಿಲ್ಲ ಏನಿಲ್ಲ, ತನಗೆಲ್ಲ ಗೊತ್ತು. ಸರ್ವಭೂತ ಮನೋ ಅಭಿಜ್ಞ, ಎಲ್ಲ ಪ್ರಾಣಿಗಳ ಮನಸ್ಸನ್ನು ಬಲ್ಲವನು ಕೃಷ್ಣ. ನಮ್ಮ ಮನಸ್ಸು ನಮಗಿಂತ ಚೆನ್ನಾಗಿ ಗೊತ್ತಿರೋದು ಯಾರಿಗೆ? ದೇವರಿಗೆ. ಆದ್ದರಿಂದ ಸೋತವರಿಗೆ ಗೊತ್ತಿದೆ, ದೇವರಿಗೆ ಪರಿಪೂರ್ಣ ಗೊತ್ತಿರೋದು ಪರಮಾತ್ಮನಿಗೇನೆ. ಸರ್ವಭೂತ ಮನೋ ಅಭಿಜ್ಞ ಸ್ಮಯಮಾನಃ ಉವಾಚತಂ, ನಗನಗತ ಕೃಷ್ಣ ಮಾತಾಡ್ತಾನೆ. ಬ್ರಹ್ಮಣ್ಯೋ ಬ್ರಾಹ್ಮಣಂ ಕೃಷ್ಣೋ ಭಗವಾನ್ ಪ್ರಹಸನ್ನಿವ, ಮತ್ತೆ ಪ್ರಹಸನ್ನಿವ. ಕೃಷ್ಣ ಏನು ಮಾತಾಡಿದ್ರೆ ಏನಿರುತ್ತೆ ಅಲ್ಲಿ? ಮಂದಹಾಸ. ಗೀತ ಹೇಳಬೇಕಾದ್ರೂ ಮಂದಹಾಸ, ಇಲ್ಲೂ ಮಂದಹಾಸ. ಪ್ರೇಮ್ಣಾ ನಿರೀಕ್ಷಣೇನ ಇವ ಪ್ರೇಕ್ಷನ್ ಖಲು ಸತಾಂ ಪತಿ. ಬ್ರಹ್ಮಣ್ಯನಾದ ಆ ಕೃಷ್ಣ, ಭಗವಂತನಾದ ಕೃಷ್ಣ ಬ್ರಾಹ್ಮಣನಾದ ಕುಚೇಲನಿಗೆ ಪ್ರಹಸನ್ನಿವ, ವಿಶೇಷವಾಗಿ ಪ್ರಹಸವನ್ನು ಮಾಡ್ತಾ, ಪ್ರೇಮ್ಣ ಪ್ರೀತಿಯಿಂದ, ನಿರೀಕ್ಷಣೇನ ಇವ. ನೋಟ ಹೇಗಿತ್ತಂತೆ, ನೋಟದಲ್ಲೂ ಸಿಟ್ಟಿನಿಂದ ನೋಡೋದು ಬೇರೆ, ಪ್ರೀತಿಯಿಂದ ನೋಡೋದು ಬೇರೆ. ಅದಕ್ಕೆ ಆಚಾರ್ಯ ಏನಂತ ಹೇಳ್ತಾರೆ ರಾಜಸ್ತೋತ್ರರೊಳಗೆ, ಸಾನುರಾಗ ಅವಲೋಕನಂ, ಅನುರಾಗದಿಂದ ಕೂಡಿದ ನೋಟವನ್ನ ಸ್ಮರಾಮಿ ಭವಸಂತಾಪ ಹರಿದಾಮೃತ ಸಾಗರಂ ಪೂರ್ಣಾನಂದಸ್ಯ ರಾಮಸ್ಯ ಸಾನುರಾಗ ಅವಲೋಕನಂ. ನಾನು ಹನುಮಂತನಾಗಿದ್ದಾಗ ರಾಮದೇವರ ನೋಟ ನೋಡಿದ್ನಲ್ಲ, ಅದಕ್ಕೆ ಜ್ಞಾಪಿಸ್ಕೊಳ್ತೇನೆ ಅಂತ ಆಚಾರ್ಯ ಹೇಳ್ತಾರೆ. ಈಗ ಜ್ಞಾಪಿಸ್ಕೊಳ್ತಾ ಇದ್ದೇನೆ ಅದನ್ನ. ರಾಮದೇವರೇ ನೋಡ್ತಾ ನೋಡ್ತಾ ದಿವ್ಯಾದೇಶ ಪ್ರಣೀತಿ ದುರ್ನಿಧಾನ ವರೋ ರಕ್ಷೋ ವಿಘಾತ ದ್ಯಾಸೇವೋ ದ್ಯದ್ದಯಾರ್ತ್ರ ಸಹಭುಜ ವಕರೋತ್ ರಾಮನಾಮ ಮುಕುಂದ ಅಂತ ಹೇಳಿದ್ದಾರಲ್ಲ, ಎಲ್ಲ ಜ್ಞಾಪಕ ಮಾಡ್ಕೋತೀನಿ ಅಂತ ಆಚಾರ್ಯ ಹೇಳ್ತಾರೆ. ಅವ್ರು ನೋಡಿದ್ರಿ ಕೆಟ್ಟದ ನೋಡಿದ್ರೆ ಭಯ ಆಯ್ತು ನನಗೆ ಅಂತ ಹೇಳ್ಬಿಡ್ತಾರೆ. ಏನಿದೆ ಅಲ್ಲಿ ಅನುರಾಗ ನೋಟ ಇದೆ, ಏನಿಲ್ಲ ಅಲ್ಲಿ ಪ್ರೀತಿ ಇಲ್ಲ, ಪ್ರೀತಿ ಇದೆ. ಪ್ರೇಮ್ಣಾ ನಿರೀಕ್ಷಣೇ ನೈವ ಪ್ರೇಕ್ಷನ್ ಖಲು ಸತಾಂ ಪತಿ. ನೋಡ್ತಾ ಸಜ್ಜನರ ಒಡೆಯನಾದಂತ ಕೃಷ್ಣ ಮಾತಾಡ್ತಾ ಇದ್ದಾನೆ. ಸುಭಿ ಭಗವಾನ್ ವಾಚ, ಎಲ್ಲೂ ಕೃಷ್ಣ ವಾಚ ಅಂತ ಹೇಳೋದಿಲ್ಲ, ಕೃಷ್ಣ ಬಗ್ಗೆ ಎಲ್ಲ ಭಗವಾನ್ ವಾಚ ಅಂತಾನೆ ಹೇಳೋದು. ಕಂ ಉಪಾಯನ ಮಾನೀತಂ ಬ್ರಹ್ಮನ್ಮೇ ಭವತಾ ಗೃಹಾತ್ ಅಲ್ಪಮಪಿ ಆಹೃತಂ ಭಕ್ತೈ ಪ್ರೇಮ್ಣಾ ಪೂರ್ಯೇವ ಮೇ ಭವೇತ್. ಕಂ ಉಪಾಯನಂ ಮಾನೀತಂ ಬ್ರಹ್ಮನ್ಮೇ ಭವತಾ ಗೃಹಾತ್, ಬ್ರಹ್ಮನ್ ಹೇ ಬ್ರಾಹ್ಮಣ ನೀನು ಗೃಹಾತ್ ಮನೆಯಿಂದ, ಮೇ ನನಗೆ ಕಂ ಉಪಾಯನಂ ಮಾನೀತಂ, ಏನು ಕಾಣಿಕೆ ತಂದಿದ್ದಿ ಅಂತ ಕೇಳ್ತಾನೆ. ನಿನ್ನ ಮನೆಯಿಂದ ಏನು ಕಾಣಿಕೆ ತಂದಿದ್ದಿ? ಆದರೆ ಯೋಚನೆ ಮಾಡಬೇಡ, ಅಪಿ ಅಲ್ಪಮಪಿ ಆಹೃತಂ, ನೀನು ಸ್ವಲ್ಪ ತಂದಿರೂ ಪರವಾಗಿಲ್ಲ, ನಾನು ತಗೋತೇನೆ ಅದನ್ನು. ಭಕ್ತೈಹಿ ಆಹೃತಂ ಅಲ್ಪಮಪಿ, ಭಕ್ತರು ಕೊಡ್ತಕ್ಕಂಥ ಪದಾರ್ಥ ಸ್ವಲ್ಪ ಇದ್ರೂ ಕೂಡ ಆ ಪ್ರೇಮಣ ಅವ್ರು ಪ್ರೀತಿಯಿಂದ ಕೊಡ್ತಾನಲ್ಲ, ಪ್ರೇಮಣ ನಾನು ಪ್ರೀತಿಯಿಂದನೇ ತಗೋತೇನೆ ಅಂತ ಹೇಳ್ತಾನೆ. ನಾ ನೀವು ಪ್ರೀತಿಯಿಂದ ಕೊಟ್ಟರೆ ನಾನೇನು ಮಾಡ್ತೇನೆ? ಪ್ರೀತಿಯಿಂದನೇ ತಗೋತೇನೆ. ಭೂರ್ಯೇವ ಮೇ ಭವೇತ್, ಅದು ನನಗೆ ಭಾರಿ ದೊಡ್ಡದು ಅಂತಲೇ ಅನಿಸುತ್ತೆ ಅಂತ ಹೇಳ್ತಾನೆ. ನೀವು ಎಷ್ಟೇ ಕೊಟ್ಟರು ಕೂಡ ಏನದು ಭಾರಿ ಇದು. ಈ ತಂದೆ ತಾಯಿ ಮಕ್ಕಳು ಏನೋ ತಂದ್ಕೊಡ್ತಾರೆ ಸಂಪಾದನೆ, ಅವನೇ ಕೋಟಿ ದಿವಸ ಇರ್ತಾರೆ ತಂದೆ ತಾಯಿ. ಮಗ ಏನು ಮಾಡ್ತಾ ಯಾವುದೋ ಒಂದು ತಂದ್ಕೊಂಡು ಸಂಬಳ ಒಂದು ತಗೊಂಡ್ಕೊಡ್ತಾನೆ. ಅವ್ರು ಏನು ಅನಿಸುತ್ತೆ ಅದರಿಂದ? ಇದೆಲ್ಲ ಏನು ಮಹಾ ಅನಿಸೋದಿಲ್ಲ, ಏನನಿಸುತ್ತೆ? ಭಾರಿ ಅದು ಹಾಗೆ ಪ್ರಿಸರ್ವ್ ಮಾಡ್ತಾನೆ. ಎಷ್ಟೋ ಸಲ ಏನು ಮಾಡ್ತಾನೆ ಅದನ್ನು? ತಂದು ಎಷ್ಟು ಬಿಟ್ಟು ಬಿಡ್ತಾನೆ, ಅದು ಹಾಗೆ ಇಡ್ತಾನೆ. ಅದಕ್ಕೆ ಪ್ರೀತಿಯಿಂದ ಕೊಟ್ಟಿದ್ದು. ಅದಕ್ಕೆ ಅದು ಆ ಅರ್ಥದಲ್ಲಿ ತಂದೆ ಮಗ ಕೊಡೋದನ್ನು ಪ್ರೀತಿಯಿಂದ ಸ್ವೀಕಾರ ಮಾಡ್ತಾನೋ, ಭಗವಂತ ತಂದೆ ತಾಯಿ ಎಲ್ಲ ಆಗಿರೋದ್ರಿಂದ ಏನು ಮಾಡ್ತಾನೆ? ಭಕ್ತರು ಕೊಡೋ ಕ್ವಾಂಟಿಟಿ ನೋಡೋದಿಲ್ಲ, ಕ್ವಾಲಿಟಿ ನೋಡ್ತಾನೆ. ನಾವೇನು ಮಾಡ್ತೇವೆ? ಕ್ವಾಂಟಿಟಿ ನೋಡಲಿಕ್ಕೆ ಹೋಗಿ ಏನು ಮಾಡ್ಕೊಂಡ್ಬಿಡ್ತೇವೆ? ಕ್ವಾಲಿಟಿ ಕಳ್ಕೊಂಡ್ಬಿಡ್ತೇವೆ. ಅದಕ್ಕೆ ಪ್ರತಿ ಹಂತದಲ್ಲಿ ಏನಿರಬೇಕದು? ಎದೇವ ವಿದ್ಯಾ ಕರೋತಿ ಶ್ರದ್ಧೆಯ ಉಪನಿಷದ ತದೇವ ವೀರ್ಯವತ್ತರಂ ಭವತಿ. ಜ್ಞಾನ ಇರಬೇಕು, ಶ್ರದ್ಧೆ ಇರಬೇಕು. ಶ್ರದ್ಧೆ ಇಲ್ಲದೆ ಹೋದರೆ ಅಶ್ರದ್ಧೆಯ ಹುತಂ ಜಪ್ತಂ ತಪಸ್ತಪ್ತಂ ಕೃತಂಚ ಯತ್ ಅಸದಿತ್ಯುಚ್ಯತೆ ಪಾರ್ಥ ನಚ ತತ್ ಪ್ರೇತ್ಯ ನೋ ಇಹ. ಭಗವತಿ ಮುಂದೆ 17ನೇ ಅಧ್ಯಾಯದ ಕೊನೆಯ ಶ್ಲೋಕ ಅದು. ಅಸ್ತ್ರಯುದ್ಧದಿಂದ ಮಾಡಿದರೆ ಯಜ್ಞ ಯಾಗ ಏನಾದರೂ ಮಾಡಿ ಏನಂತ ಕರೀತಾರೆ ಅದನ್ನು? ವೇಸ್ಟ್ ಅಂತ ಕರೀತಾರೆ. ಅದಕ್ಕೆ ಯಾವುದು ಕೌಂಟ್ ಆಯ್ತು ಈಗ? ಶ್ರದ್ಧೆ. ಶ್ರದ್ಧೆಗೆ ಇನ್ನೊಂದು ಹೆಸರೇ ಭಕ್ತಿ. ಭಕ್ತಿಯಿಂದ ಕೊಟ್ಟರೆ ತಗೋತೇವೆ. ಭೂರ್ಯ ಭೂರ್ಯ ಭೂರ್ಯಪಿ ಅಭಕ್ತೋಪಹೃತಂ ನಮೇ ತೋಷಾಯ ಕಲ್ಪತೆ. ಇನ್ನು ಅಭಕ್ತ ಇದ್ದಾನೆ, ಅವನು ಭಾರಿ ಕೊಡ್ತಾನೆ, ನನಗೆ ಸಂತೋಷ ಆಗೋದಿಲ್ಲ. ದುರ್ಯೋಧನ ಕೊಡ್ತಾನಲ್ಲ, ಅವನು ಮಾಡಿಸ್ತಾ ಇರೋ ಅಡುಗೆನೇ ಇಲ್ಲ ಅವತ್ತಿನ ದಿವಸ. ಕೃಷ್ಣ ಏನಂತಾನೆ, ಮುಟ್ಟಿ ಕೂಡ ಮುಟ್ಟೋದಿಲ್ಲ ಅಂತ ಹೇಳ್ತಾನೆ. ಯಾತಕ್ಕೆ? ನೈವ ಸಂಪ್ರಿಯಸೇ ರಾಜನ್, ನಿನಗೆ ಭಕ್ತಿ ಇಲ್ಲ, ನಾನು ಸ್ವೀಕಾರ ಮಾಡೋದಿಲ್ಲ ಅಂತ ಹೇಳ್ತಾನೆ. ಅದು ಇದು ಥಿಯರಿ, ಅದು ಪ್ರಾಕ್ಟಿಕಲ್. ಅದು ಭೂರ್ಯ ಭಕ್ತೋ ಭೂರಿ ಅಪಿ ಅಭಕ್ತೋಪಹೃತಂ ನಮೇ ತೋಷಾಯ ಕಲ್ಪತೆ. ನಾನು ಎಷ್ಟು ಕಡಿಮೆ ಕೊಟ್ಟರೆ, ಕೆಲವರು ಇರ್ತಾರೆ ಕಡಿಮೆ ಕೊಟ್ರಿ ಅಂತಾರೆ, ಯಾರೇ ಇರ್ತಾರೆ ಕಡಿಮೆ ಕಡಿಮೆ ಕೊಟ್ರೆ ಇಷ್ಟೇ ಏನು ಕೊಡೋದು ಅಂತಾರೆ. ಅವೇನು ಮಾಡ್ತಾನೆ, ಫಸ್ಟ್ ತೋಚಿದ್ದು ಕೊಡಿ ಅಂತ ಕೊಟ್ಟ ಮೇಲೆ ಇಷ್ಟೇ ಕೊಡೋದು ಅಂತ ಜೋರು ಮಾಡ್ತಾನೆ. ಆಮೇಲೆ ಪರಮಾತ್ಮ ಇಡ್ತಾರೆ, ತಾನೇ ಕ್ಲಿಯರ್ ಮಾಡಿಬಿಡ್ತಾರೆ. ಕಡಿಮೆ ಅಂದ್ರೆ ಎಷ್ಟು ಕಡಿಮೆ ಗೊತ್ತಾ? ಪತ್ರಂ ಪುಷ್ಪಂ ಫಲಂ ತೋಯಂ ಯೋ ಮೇ ಭಕ್ತ್ಯಾ ಪ್ರಯಚ್ಛತಿ ತದಹಂ ಭಕ್ತಿಪುರತಮಸ್ಯಾಮಿ ಪ್ರಯತಾತ್ಮನಃ. ಗೀತಾ ಶ್ಲೋಕ ಹಾಗೆ ಬಂತು. ಒಂಬತ್ತನೇ ಅಧ್ಯಾಯದಲ್ಲಿ ಅಲ್ಲಿದೆ, ಇಲ್ಲಿ ಇಲ್ಲಿದೆ. ನಾನು ಪತ್ರ ಕೊಟ್ಟರು ಸಾಕು, ಪತ್ರ ಅಂದರೆ ಬರೀ ಎಲೆ, ಊಟಕ್ಕೆ ಪಡಿಸ್ಬಿಡಿ ಎಲೆ ಹಾಕಿದ್ರು ಸಾಕು ಅಂತಾರಲ್ಲ ಹಾಗೆ, ಬರೀ ಎಲೆ ಹಾಕಿಬಿಡಿ ಸಾಕು. ಎಲೆ ಎಷ್ಟು? ಒಂದೇ ಪತ್ರಂ, ಪತ್ರಾಣಿ ಅಲ್ಲ, ಒಂದು ಎಲೆ, ಚಿಕ್ಕ ಎಲೆ ಕೊಟ್ಟರು ಸಾಕು. ಏನು ಮಾಡ್ತೇನೆ ನಾನು? ಸ್ವೀಕಾರ ಮಾಡಿ, ಭಕ್ತಿ ಇರಬೇಕಷ್ಟೆ. ಪುಷ್ಪಂ, ಪುಷ್ಪಾಣಿ ಬೇಡ ನಮಗೆ. ಎಷ್ಟು ಸಾಕು? ಎಷ್ಟು ಸಾಕು? ಒಂದೇ ಹೂ ಸಾಕು. ಅದನ್ನೇ ದಾಸರು ಕ್ಲಿಯರ್ ಮಾಡ್ತಾರೆ. ಒಂದು ದಳ ಶ್ರೀ ತುಳಸಿ, ಬಿಂದು ಗಂಗೋದಕವು, ಬಿಂದು ಅವದು ಹನಿ, ಇದು ಒಂದು ದಳ ಶ್ರೀ ತುಳಸಿ. ತುಂಬ ತುಳಸಿ ಬೇಕು ಅಂಥೇಳಿ ಇನ್ನೊಂದು ಇನ್ನು ಕದಿಲಕ್ಕೆ ಹೋಗಬಾರ್ದು. ಏನು ಮಾಡಬೇಕು? ಒಂದೇ ಇದ್ರೆ ಒಂದೇ ಹಾಕಿಬಿಡಿ, ದೇವ್ರ ಸಂತೋಷ. ಒಂದೂ ಇಲ್ಲ ಹೋದಲ್ಲ, ತುಳಸಿ ತುಳಸಿ ಎಂದು ಸ್ಮರಣೆಯಾದರೂ ಮಾಡಿ ಜಲದಾಕ್ಷನ ಹಚ್ಚಿಸಿರಿ ಅಯ್ಯ. ಆದ್ರೆ ಏನು ಮಾಡಬಾರ್ದು? ಅಕ್ರೀತಾನೆ ಅಪ್ರದತ್ತಾನೆ ಚೌರ್ಯಾನ್ ಲಬ್ಧಾನಿ, ಚೌರ್ಯಾನ್ ಲಬ್ಧಾನಿ ಯಾನಿಚ ಅಧಿಕಾರ ಬರೀತಾರೆ. ಕಳತರ ಮಾಡಿ ತಂದರೆ ನೀವು ಕೋಟಿ ತುಳಸಿ ಆಚರಣೆ ಮಾಡಿದ್ರೆ ಉಪಯೋಗ ಇಲ್ಲ ಅಂತ ಹೇಳಿದ. ಇದು ಬರೀ ಮನಸ್ಸಲ್ಲಿ ಅನ್ಕೊಂಡ್ರೆ ಸಾಕು, ಅಲ್ಲಿ ಏನು ಯಾವುದಕ್ಕೆ ಪ್ರಾಶಸ್ತ್ಯ ಕೊಟ್ಟರು? ಧರ್ಮದ ಸಂಪಾದನೆ ಆಗಬೇಕು. ಅದಕ್ಕಾಗಿ ಪ್ರೇಮಣ ಫುಲಂ ತೋಯಂ, ತೋಯಂ ಅಂದ್ರೆ ಏನು? ತೋಯಂ ತೋಯಾನಿ ಅಲ್ಲ, ತೋಯಂ ಏಕವಚನ. ಬಿಂದು ಬಿಂದು ಗಂಗೋದಕವು ಅಷ್ಟೇ, ಬಿಂದು ಒಂದು ಹನಿ ಸಾಕು ನೀರು, ಹನಿ ಅಷ್ಟೇ, ಒಂದು ನೀರಿನ ಹನಿ, ನೀರಿನ ಹನಿ. ತೋಯಾನಿ ಅಂದರೆ ಭಾರಿ ಭಾರಿ ನೀರಾಗೋದು. ತೋಯಂ ಯೋಮೇ ಭಕ್ತ್ಯಾ ಪ್ರಯತ್ನ, ಒಂದು ತುಳಸಿ ದಳ, ಒಂದು ಹೂವು, ಒಂದು ಹಣ್ಣು, ಒಂದು ಹನಿ ನೀರು, ನಾಲ್ಕು ಹೇಳ್ತಾರೆ. ನಾಲ್ಕು ಕೊಟ್ಟರೆ ನಾಲ್ಕು ಪುರುಷಾರ್ಥ ಕೊಡ್ತೇನೆ ನಾನು, ಕೊಡೋದು ನಾಲ್ಕು, ನಾನು ಕೊಡೋದೇನೋ ನಾಲ್ಕು ಪುರುಷಾರ್ಥ ಕೊಡ್ತೇನೆ ಅದಕ್ಕೆ ಅಂತ ಹೇಳ್ತಾರೆ. ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ್ಯಾ ಪ್ರಯಚ್ಛತಿ ತದಹಂ ಭಕ್ತ್ಯುಪಹೃತಮಸ್ಯಾಮಿ ಪ್ರಯತಾತ್ಮನಃ. ಅಷ್ಟರಲ್ಲಿ ಏನೂ ಬರೆದಿಲ್ಲ, ಇದೆಲ್ಲ ಭಾಗವತ ತಾತ್ಪರ್ಯದಲ್ಲಿ ಬರೀತಾರೆ. ಏನು ಫಲ ಅಂದ್ರೇನು, ಪತ್ರ ಅಂದ್ರೇನು, ಪುಷ್ಪ ಅಂದ್ರೇನು ಅಲ್ಲಿ ಬರೀತಾರೆ. ಅದು ಸೇರಿಸ್ಕೋಬೇಕು ಇಲ್ಲಿಗೆ. ಏನಂತ ಹೇಳ್ತಾರೆ, ಪತ್ರ ಅಂದ್ರೆ ವೇದ ಛಂದಾಂಶಿ ಯಶ ಪರ್ಣಾನಿ, ಛಂದಾಂಶಿ ಯಶ ವೇದಗಳೆಲ್ಲ ಎಲೆಗಳಿದ್ದ ಹಾಗೆ, ಫಲ ಅಂತೇಳಿ ಸ್ವರ್ಗಾದಿಗಳೆಲ್ಲ ಫಲ ಇದ್ದ ಹಾಗೆ. ಗೊತ್ತಾಯ್ತು, ಮೋಕ್ಷ ಅನ್ನೋದು ಮಹಾಫಲ, ಅದು ಅದೆಲ್ಲ ಬಿಟ್ಟುಬಿಟ್ಟು ಕೃಷ್ಣಾರ್ಪಣ ಅಂತ ಹೇಳಬೇಕು ಅಂತ. ಅಲ್ಲಿ ಹೇಳಬೇಕಾದ್ರೆ ಎಲ್ಲೆಲ್ಲಿ ಫಲ ಬಿಡಬೇಕು ಅಂತ ಹೇಳ್ತಾನೋ, ಈ ಹಣ್ಣು ಕೊಡಬೇಕಲ್ಲ, ಫಲಾಪೇಕ್ಷೆ ಅದನ್ನು ಅರ್ಪಣೆ ಮಾಡುತ್ತೆ, ಕೇಳಬೇಡ ಅಂತ ಅರ್ಥ. ಫಲ ಕೇಳಬೇಡ ಅಂತ ಒಳಗಿನ ಅರ್ಥ. ಇಲ್ಲಿ ಹಣ್ಣು ನನಗೆ ಕೊಡು ಅಂತ ಇನ್ನೊಂದು ಅರ್ಥ. ಹಣ್ಣು ನನಗೆ ಕೊಡೋ ಅಂದ್ರೆ ಏನರ್ಥ? ಫಲ ನನ್ನಲ್ಲೇ ಬಿಟ್ಬಿಡು, ಡ್ರಾ ಮಾಡ್ಲಕ್ಕೆ ಹೋಗಬೇಡ ಅಂತ ಹೇಳ್ತಾನೆ. ಮಹಾಫಲೇಶು ಕದಾಚಾರ, ಇಲ್ಲಿ ನೋಡಿದ್ರೆ ಫಲ ಕೊಡು ಅಂತ ಕೇಳ್ತಾನೆ, ಅಲ್ಲಿ ಫಲ ಕೇಳಬೇಡ ಅಂತ ಹೇಳ್ತಾನೆ. ಸರಿ, ಅದು ಎರಡು ಒಂದೇ, ನೀನು ಕೇಳಬೇಡ ನನಗೆ ಕೊಡು ಅಂತ ಅಷ್ಟೇ ಅರ್ಥ. ತೋಯಮ್ಮೆ ಭಕ್ತ್ಯಾ ಪ್ರಯತಿ, ಇವೆಲ್ಲ ಕಾಮನ್ನು, ಭಕ್ತಿ ಮಾತ್ರ ಕೌಂಟ್ ಆಗೋದು. ಭಕ್ತ್ಯಾ ಪ್ರಯಚ್ಛತಿ ತದಹಂ ಭಕ್ತ್ಯುಪಹೃತ ಮಸ್ಯಾಮಿ ಪ್ರಯತಾತ್ಮನಃ. ತತ್ ಅವನು ಕೊಡೋದನ್ನ ಅದು ಹೇಗಿರಬೇಕು? ಭಕ್ತ್ಯುಪಹೃತ ಮಸ್ಯಾಮಿ ಪ್ರಯತಾತ್ಮನ, ಭಕ್ತಿಯಿಂದ ಕೊಡೋದನ್ನ ನಾನು ಸ್ವೀಕಾರ ಮಾಡ್ತೇನೆ. ಆಚಾರ್ಯ ಶ್ಲೋಕಕ್ಕೆ ಏನೂ ಬರೆಯೋದಿಲ್ಲ, ಗೀತಾಭಾಷ್ಯ ತಾತ್ಪರ್ಯದಲ್ಲಿ ಬರೀತಾರೆ ಇದೇ ಶ್ಲೋಕ. ಅದಕ್ಕೆ ಇದೇ ಶ್ಲೋಕ ಬಂದರೆ ಮತ್ತೆ ಬರೆಯೋದಿಲ್ಲ, ಸೇರಿಸ್ಬೇಕು ಇಲ್ಲಿಗೆ. ಏನಂತ ಹೇಳ್ತಾರೆ ಆಚಾರ್ಯರಲ್ಲಿ, ಪತ್ರಂ ಅಂಥೇಳಿ ನಿಷಿದ್ಧ ಪತ್ರ ಕೊಡಬೇಡಿ, ನಿಷಿದ್ಧ ಹಣ್ಣು ಕೊಡಬೇಡಿ, ನಿಷಿದ್ಧ ಹೂವು ಕೊಡಬೇಡಿ. ಯಾತಕ್ಕೆ? ತಸ್ಯ ದೋಷತ್ವೇನ ಭುಕ್ತ ಅಪರಾಧತ್ವೇನ ಭುಕ್ತೇ ವರಾಹಾದೌ ಅಂತ ಹೇಳಿದ್ದಾರೆ. ವರಾಹ ಪುರಾಣದಲ್ಲಿ ಆ ದ್ವಾಂತ್ರಿಂಶದ ಅಪರಾಧ ಸ್ತೋತ್ರದಲ್ಲಿ ತಪ್ಪು ಅಂತ ಹೇಳಿದ್ದಾರೆ. ಸೊ ಪತ್ರ ಅಂದ್ರೆ ಏನು ಕೊಡಬೇಕಲ್ಲಿ? ತುಳಸಿ ಪತ್ರ, ವಿಹಿತ ಪತ್ರ, ಕುಂಬಳಕಾಯಿ ಪತ್ರನೋ ಈರುಳ್ಳಿ ಪತ್ರನೋ ಕೊಟ್ಟರೆ ತಗೊಳ್ಳೋದಿಲ್ಲ, ತುಳಸಿ ಪತ್ರನೇ ಆಗಬೇಕು. ಅದರ್ಥ. ಅದೇ ರೀತಿ ನಿಷಿದ್ಧವಲ್ಲದ ಪತ್ರಗಳು, ಪತ್ರ ಪೂಜಾಂ ಸಮರ್ಪಯಾಮಿ, ಗಣೇಶನಿಗೊಂದೇ ಮಾಡೋ ಅಭ್ಯಾಸ ಬಂದಿದೆ ನಮಗೆ, ಗೊತ್ತಾನೆ. ಗಣೇಶನಿಗೆ ವರ್ಮಾರಿ ಹಾಗೆಲ್ಲ ಮಾಡ್ತಾರೆ, ಪ್ರತಿನಿತ್ಯ ಪತ್ರ ಪೂಜೆ ಮಾಡಬೇಕು ಅಂತ ಹೇಳ್ತಾರೆ. ಪ್ರತಿನಿತ್ಯ ಪತ್ರಗಳಿಲ್ಲ, ಅದು ಯಾಕೆ ಒತ್ತು ಹೇಳೋದಿಲ್ಲ ಅಂದರೆ ಮೊದಲೇ ಪೂಜೆ ಮಾಡಿದ್ರೆ ಪೂರ್ತಿ ಬಿಟ್ಟುಬಿಡ್ತಾರೆ ಅನ್ನೋದಕ್ಕೋಸ್ಕರ ಹೆಚ್ಚು ಹೇಳಿಲ್ಲ. ಸಾಧ್ಯವಾದರೆ ಎಲೆಗಳಿಂದನೂ ಪೂಜೆ ಮಾಡಬೇಕು. ಆ ಎಲೆಗಳು ಏನಾಗಬಾರ್ದು? ಅದು ನಿಷಿದ್ಧ ಆಗಬಾರ್ದು, ನಿಷಿದ್ಧವಲ್ಲದ ಎಲೆಗಳಿಂದ ಹಾಕಬೇಕು. ಅದೇ ನೀರು ಕೂಡ ನಿಷಿದ್ಧ ಆಗಬಾರ್ದು, ಮತ್ತೆ ಫಲ ನಿಷಿದ್ಧ ಆಗಬಾರ್ದು, ನಿಷಿದ್ಧ ಹಣ್ಣುಗಳನ್ನು ದೇವರಿಗೆ ಕೆಡಬಾರ್ದು. ಅದ ವಿಹಿತವಲ್ಲದ ಯಾವುದನ್ನ ಅಂತ ಕೊಡೋದಿಲ್ಲ, ವಿಹಿತವಾದ ಯಾವ್ದು ಬೇಕಾದ್ರೂ ಕೊಡು, ಭಕ್ತಿ ಇರಲಿ. ತದಹಂ ಭಕ್ತ್ಯುಪಹೃತ ಮಸ್ಯಾಮಿ ಪ್ರಯತಾತ್ಮನಃ. ಅದನ್ನು ನಾನು ಭಕ್ತಿಯಿಂದ ಕೊಡೋ ಏನನ್ನು ಕೂಡ ನಾನು ಬರೀ ತಗೋತೇನೆ ಅಲ್ಲ, ಬರೀ ತಗೋತೇನೆ ಅಲ್ಲ. ಇವತ್ತು ಸಾಮೂಳು ಕೂತಾರೆ, ಹಣ್ಣು ಕೊಡ್ತೀರಿ, ಎದುರು ತಿಂದುಬಿಡ್ತಾರ ನಿಮಗೆ? ಯಾರು ತಿನ್ನೋದಿಲ್ಲ, ತಿನ್ನಕ್ಕೆ ಸಾಧ್ಯನೂ ಇಲ್ಲ, ತಿನ್ನಬಾರದು ಕೂಡ. ಅದು ದೇವ್ರು ಹೇಳ್ತಾರೆ, ನಾನು ಬರೀ ಇಸ್ಕೊಡೋದಿಲ್ಲ, ತಿಂದು ಬಿಡ್ತೇನೆ ಗೊತ್ತಾ ಅಂತ ಹೇಳ್ತಾರೆ. ದೇವ್ರು ಎಷ್ಟು ಕರುಣಾಳು, ಅದು ಯಾರು ತಿನ್ನು ನಾನೇ ತಾನೆ ತಿನ್ನೋದು, ನೀವು ಎದುರಿಗೆ ಬಾಯ ಹಾಕೊಂಡ್ರೆ ಹಾಗೋ ಹಾಗೆ ಅಂದರೆ ಬರೀ ಇಸ್ಕೊಳ್ಳೋದಾದ್ರೆ ಆಮೇಲೆ ನೋಡಿದ್ರೆ ಅಥವಾ ಬಿಟ್ಬಿಡ್ಬೋದು, ಬೇಕಾದ್ರೆ ಅದಕ್ಕೆ ಇನ್ನೊಬ್ರಿಗೆ ಕೊಟ್ಬಿಡ್ಬೋದು, ನಾನೇ ತಿಂತೀನಿ ಅಂತ ಹೇಳಿಬಿಟ್ರೆ ದೇವರು ಎಷ್ಟು ಅನುಗ್ರಹ ಮಾಡ್ತಾರೆ ಅನ್ನೋದು ಸಾಕ್ಷಿ. ತುಂಬ ಬೇಕಾದ್ರೆ ಕೊಟ್ಟಾಗ ಏನು ಮಾಡ್ತಾರೆ, ದೇವ್ರ ಪ್ರಸಾದ ಅಂದಿರ್ತಾರೆ. ರಾಶಿ ಹೊಸ ಹಾಡು ಕೊಟ್ಟರು ಕೊಡೋದಿಲ್ಲ ಅದ್ರ, ಯಾಕೆ ದೇವ್ರ ಪ್ರಸಾದ ನಾನೇ ತಿನ್ಬೇಕು ಅಂತ ಇಟ್ಕೊಂಡಿರ್ತಾನೆ. ನಾನು ತಿನ್ಬೇಕು ನಮ್ಮವ್ರಿಗೆ ಕೊಡಬೇಕು ಅಂತ ಹಾಗೆ ಇಟ್ಕೊಂಡಿರ್ತಾನ. ದೇವ್ರ ಭಕ್ತರದ್ದು ಹಾಗೆ ಇಟ್ಕೊತಾನಂತೆ, ನಾನೇ ತಿಂತೇನೆ ಭಕ್ತರು ಕೊಟ್ಟಿದ್ದಾರೆ ಅಂತೇಳಿ. ಪ್ರಯತಾತ್ಮನಃ ಏನ ಶುದ್ಧ ನೀರು, ಗಂಗೋದಕಾದಿಗಳು ಶುದ್ಧ ನೀರಾಗಬೇಕು. ಅದು ಯಾವುದು ಮೈಲಿಗೆ ನೀರಾಗಬಾರ್ದು, ಯಾರು ಕೊಟ್ಟ ನೀರಾಗಬಾರ್ದು, ಮಡಿ ನೀರಾಗಬೇಕು, ಉಪ್ಪು ನೀರಾಗಬಾರ್ದು, ಸಿಹಿ ನೀರಾಗಬೇಕು. ಸಿಹಿ ನೀರಿನಲ್ಲೂ ಪವಿತ್ರ, ಸಿಹಿ ನೀರು ಒಂದು ಹೊಸ ಉಪ್ಪು ನೀರು, ಹಳೆ ಸಿಹಿ ನೀರು, ಯಾವ್ದು ಮುಟ್ಟೆ ದೋಷ ಇದ್ರೆ ಯಾವ್ದು ದೊಡ್ಡದು, ಹೊಸ ಉಪ್ಪು ನೀರೇ ಸರಿ. ಹಳೆ ಯಾವುದು ನಿಷಿದ್ಧವಾದ ಮೈಲಿಗೆ ಸಿಹಿ ನೀರಿಗಿಂತ ಮಡಿಯ ಉಪ್ಪು ನೀರು ವಾಸಿ, ಗೊತ್ತಾಯ್ತಾ? ಅಲ್ಲಲ್ಲಿ ತಾರತಮ್ಯ. ಮತ್ತೆ ಮೈಲಿಗೆ ಮಡಿ ಸಿಹಿ ನೀರು ಮಡಿ ನೀರು ಭಾರಿ ಶ್ರೇಷ್ಠ. ಎಲ್ಲರೂ ಸ್ಯಾಕ್ರಿಫೈಸ್ ಮಾಡೋದ್ರೆ ಏನ್ ಬಿಡ್ಬೇಕು ನಾವಾಗ, ಮಡಿ ಬಿಡ್ಲಕ್ಕೆ ಬರೋದಿಲ್ಲ, ಯಾವ್ದು ಬಿಡ್ಲಕ್ಕೆ ಬರುತ್ತೆ, ಬೇರೆ ಕ್ವಾಲಿಟಿ. ಮಡಿ ಎಂಬುದು ಕ್ವಾಲಿಟಿ, ಅದು ಕ್ವಾಂಟಿಟಿ ಅದು. ಅದರಿಂದ ಅದು ಆ ಭಾವನೆ ಇರಬೇಕು. ನೀವು ನೂರು ಕೂಡ ನೂರೆಂಟು ಕೂಡ ಅಭಿಷೇಕ ಮಾಡೋದಕ್ಕಿಂತ ಭಕ್ತಿ ಇಲ್ಲದೆ ಒಂದು ಹನಿ ಭಕ್ತಿಯಿಂದ ಹಾಕೋ ತಗೋತೇನೆ ಅಂತ ಹೇಳ್ತಾರೆ. ಹಾಕಿ ಏನು ಯಾರಿಗೆ ಎರಡು ಪಕ್ಷ ಇದೆ, ಯಾವ ಯಾವ ನೈವೇದ್ಯ ಉದಕ ಮಾಡ್ಬೋದು, ಉದಕ ಹಣ್ಣು ಹಂಪಲು ಮಾಡ್ಬೋದು ಹೇಳಿ. ದೇವರಿಗೆ ಮಾತ್ರ ಹಣ್ಣು ಹಂಪಲು ಮಾಡಿದ್ರೆ ದೊಡ್ಡ ಮಠಗಳಲ್ಲಿ ಸ್ವಯಂಯುಕ್ತ ಸ್ಥಾನದಲ್ಲಿ ಅನ್ನನ ನೈವೇದ್ಯ ಮಾಡ್ಬೋದು, ಗೊತ್ತಾಯ್ತು? ಉಡುಪಿಯಲ್ಲಿ ಮಾಡ್ತಾರೆ ಕೃಷ್ಣನಿಗೆ. ಸ್ವಯಂಯುಕ್ತ ಸ್ಥಳಗಳಲ್ಲಿ ಅನ್ನ ನೈವೇದ್ಯನೇ ಮಾಡಬಹುದು ಅಂತ ವಾಕ್ಯ ಉಂಟು. ಆದ್ರೆ ಮನೆಗಳಲ್ಲಿ ಮಾತ್ರ ಅನ್ನ ನೈವೇದ್ಯ ಮಾಡಬಾರ್ದು. ಏನ್ ಮಾಡ್ಬೇಕು? ಹಣ್ಣು ನೈವೇದ್ಯ ಮಾಡಬೇಕು. ಮಾಡದೆ ಹೋದ್ರೂ ದೋಷ ಇಲ್ಲ, ಮಾಡಿದ್ರೆ ತಪ್ಪಲ್ಲ, ಉಳಿದವರಿಗೆ ಮಾಡಲೇಬಾರ್ದು, ಅದು ನಿಯಮ. ಅದು ದೇವರಿಗೆ ಯಾತಕ್ಕೆ ಮಾಡಲೇಬೇಕು ಅಂದ್ರೆ ದೇವರಿಗೆ ವ್ರತ ಅತೀತವ, ಆತನ ಏಕಾಚಿ ವ್ರತ ಅವೆಲ್ಲ ಇದೆ ಅಂತ ಅನುಸಂಧಾನ ಬರಬಾರದು ಅಂತ ಹೇಳೋದಕ್ಕೋಸ್ಕರ ವಿಧಿ ಅತೀತ ಪರಮಾತ್ಮ ಅಂತ ಹೇಳೋದಕ್ಕೆ ಮಾಡದೇ ಹೊರತು ಬೇರೆ ದೃಷ್ಟಿಯಿಂದ ಅಲ್ಲ. ಮತ್ತೆ ಇನ್ನೊಂದು ಕಾರಣಕ್ಕೆ ಮಾಡಬೇಕು, ಯಾತಕ್ಕೆ ಅಂದ್ರೆ ಅಶಕ್ತರಿರ್ತಾರೆ, ಅಶಕ್ತರಿಗೆ ಹಣ್ಣು ಹಾಲು ಕೊಡಬೇಕು, ಅದು ನೈವೇದ್ಯ ಮಾಡದಿರೋದು ಕೊಡಬಾರ್ದು. ಆ ದೃಷ್ಟಿಯಿಂದ ನೈವೇದ್ಯ ಮಾಡಬೇಕೆ ಹೊರತು ಯಾವುದಕ್ಕೆ ನೈವೇದ್ಯ ಮಾಡಬಾರ್ದು? ಗುಡಿ ಮಾಡದೆ ಹೋದ್ರೆ ನೈವೇದ್ಯ ಮಾಡಿದ್ರು ಕೊಡ, ನಿನ್ನ ನೈವೇದ್ಯ ಮಾಡಿದರೆ ಅದು ಸರಿಯಲ್ಲ, ಹಳಸ್ಲಾಗುತ್ತೆ. ಮತ್ತೆ ಅವತ್ತೇ ನೈವೇದ್ಯ ಮಾಡಿಕೊಡ್ಬೇಕಾದ್ರಿಂದ ಅವ್ರಿಗೆ ಕೊಡಬೇಕು. ಚಿಕ್ಕ ಮಕ್ಕಳಿದ್ದಾರೆ, ಹಾಲು ಕುಡಿಬಹುದು, ದೋಷ ಇಲ್ಲ. ಹಣ್ಣನ್ನು ಮುದುಕರಿಗೆ ಕೊಡ್ತಾರೆ, ಔಷಧಿ ತಗೋತಾರೆ. ಆ ದೃಷ್ಟಿಯಿಂದ ಏನ್ ಮಾಡಿರ್ಬೇಕು? ಅವರು ನೈವೇದ್ಯ ಮಾಡಿರ್ಬೇಕು, ಅದು ಆ ದೃಷ್ಟಿಯಿಂದ ಯೋಗ್ಯ. ಆದರೆ ನಿಷಿದ್ಧವಾದ ಅನ್ನ ಗಿನ್ನ ಮಾಡಾಗಿಲ್ಲ. ತಾನೇ ಹೇಳ್ತಾನೆ ದೇವರು ನಾನು ಕೊಡು ಅಂತ ಹೇಳ್ತಾ, ಅನ್ನಂ ನಿವೇದಯೇನ್ ಮಹ್ಯಂ ಸಂಪ್ರಾಪ್ತೇ ಹರಿವಾಸರೆ ತಸ್ಯಾಪಿ ನರಕ ಪ್ರಾಪ್ತಿ ಕಿಂ ಪುನರ್ಭೋಜನೇ ಕೃತೆ. ಕೃಷ್ಣಾವೃತವಾದ ಮಾತು, ನನಗೆ ಅನ್ನ ನೈವೇದ್ಯ ಮಾಡಿದ್ರು ನರಕಕ್ಕೆ ಹೋಗ್ತಾನೆ ಅಂದ್ರೆ, ತಾನೇ ತಿಂದ್ರೆ ಎಂತ ನರಕಕ್ಕೆ ಹೋಗ್ತಾನೆ ಅಂತ ಹೇಳ್ತಾ. ಆದ್ರೆ ಅನ್ನ ನೈವೇದ್ಯ ನಿಷಿದ್ಧ ಎಲ್ಲಿ? ಮನೆಗಳಲ್ಲಿ. ಅಲ್ಲಿ ಸರಿ, ದೇವಸ್ಥಾನಗಳಲ್ಲಿ ಅದು ಎಲ್ಲ ದೇವಸ್ಥಾನದಲ್ಲಿ ಮಾಡಾಗಿಲ್ಲ, ಸ್ವಯಂಯುಕ್ತ ದೇವಸ್ಥಾನದಲ್ಲಿ ಮಾತ್ರ ಮಾಡಬೇಕು. ಇವತ್ತು 190 ದೇವಸ್ಥಾನ ಇನ್ವ್ಯಾಲಿಡ್ ದೇವಸ್ಥಾನಗಳೇ ಜಾಸ್ತಿ, ಯಾರೋ ಪ್ರತಿಷ್ಠಾಪನೆ ಮಾಡಿರ್ತಾರೆ, ಏನೋ ಮಾಡಿರ್ತಾರೆ, ನಿಮಗೆ ಗೊತ್ತಿಲ್ಲ, ಆಶ್ಚರ್ಯ ಆಗುತ್ತೆ. ಯಾವುದೋ ದಿದಕ್ಕೆ ಹೋಗಿದ್ದೆ ನಾನು, ಬಿ ಆರ್ ಹಿಲ್ಸ್, ನಿಮಗೆ ಗೊತ್ತಿದೆ ಬಿ ಆರ್ ಹಿಲ್ಸ್ ರಾಯರಮಠ ಕಟ್ಟಿದ್ದಾರೆ. ಉದ್ಘಾಟನೆ ಮಾಡಿದವ್ರು ಯಾರು ಗೊತ್ತಾದ್ರ? ಉದ್ಘಾಟನೆ ಮಾಡಿದವರು ಒಬ್ಬ ಸ್ಮಾರ್ಥ ಸನ್ಯಾಸಿ. ಅರ್ಥ ಆಯ್ತಾ ನಿಮಗೆ? ಅರ್ಥ ಆಯ್ತಾ? ಎಷ್ಟು ರಾಯರು, ರಾಯರು ಅದ್ವೈತ ಖಂಡನೆ ಮಾಡಲಿಕ್ಕೆ ಹುಟ್ಟಿದವರು. ಅವ್ರ ಕೈಲಿ ಮಾಡಿಸಿದ್ದಾರೆ ಅಂತ ಕೇಳಿದರೆ, ಎಷ್ಟು ಅವ್ರು ಕೇಳಿದರೆ ಹೇಳ್ತಾರೆ, ನಾವು ಅದು ಹೇಳಿದ್ರೆ ನಿಮ್ಗೆ ಆಶ್ಚರ್ಯ ಆಗಿಬಿಡುತ್ತೆ. ಇಲ್ಲ, ನಾವು ನಮ್ಮವರೇ ಕರೆದ್ವಿ, ಆದ್ರೆ ಭಾರಿ ಕಂಡೀಷನ್ಸ್ ಹಾಕಿಬಿಟ್ರು, ಅಷ್ಟೆಲ್ಲ ಮಾಡೋ ಯೋಗ್ಯತೆ ಇಲ್ಲ ಅಂತ ಅವ್ರನ್ನ ಕರೆದ್ಬಿಟ್ವಿ ಅಂತ ಹೇಳ್ಬಿಟ್ಟು. ಇವ್ರದ್ದು ತಪ್ಪು ಅವ್ರದ್ದು ತಪ್ಪೆ, ಯಾರು ಬರಲಿಲ್ಲ ಅಂತ ಹೇಳ್ಬಿಟ್ಟು ಆಹಾರ ಸಿಗಲಿಲ್ಲ, ವಿಷ ತಿನ್ನಕ್ಕಾಗತ್ತೆ, ಆಹಾರ ಸಿಗಲಿಲ್ಲ ಅಂತೇಳಿ ಎಷ್ಟೋ ಕಡೆ ಅನ್ನ ತಾಯಿ ಕೇಳಿ ದುಡ್ಡು ಕೊಡಲೇ ವಿಷ ಕುಡಿದು ಬಿಟ್ಟೆ ಅಂತ ಹೇಳಿದರೆ ಅದು ಆಹಾರನ ತಪ್ಪು ಅಂದ್ರೆ ಆ್ಯಕ್ಚುಲಿ ಇದು ಈಗಲೇ ನಡೀತಿದೆ, ಮುಂದೆ ಗತಿ ಏನೇ ಆಗ ಸ್ವಲ್ಪ ದಿವಸಕ್ಕೆ ಎಷ್ಟು ಧರ್ಮ ಕೆಟ್ಟೋಗ್ಬೋದು ಅನ್ನೋದು ಸಾಕ್ಷಿ. ಅದೆಲ್ಲ ಒಪ್ಪಲಿಕ್ಕೆ ಸಾಧ್ಯ ಇದೆಯಾ? ಸಾಧ್ಯ ಇಲ್ಲ. ಅದು ನಿಜವಾದ ಮಠಗಳೇ ಅಲ್ಲಾಗ, ನಿಜವಾದ ದೇವಸ್ಥಾನ ತಂತ್ರಸಾರತ ಪ್ರತಿಷ್ಠಾಪನೆ ಆಗದೆ ಹೋದ್ರೆ ಏನಲ್ಲ ಅದು? ದೇವತಾ ಪ್ರತಿಷ್ಠಾಪನೆ ಅಲ್ಲ, ಮತ್ತೆ ಅವೈಷ್ಣವ ಪ್ರತಿಷ್ಠಾಪನೆ ಮಾಡಿ ಪ್ರತಿಷ್ಠಾಪನೆ ಅಲ್ಲ. ಜಗನ್ನಾಥಾಸ್ತ್ರ ಹೇಳ್ತಾರೆ ಏಕತಾಮಸರದೊಳಗೆ, ನರರಿಂದ ನಿರ್ಮಿತವಾದ ಹರಿವಾಯು ಪ್ರತಿಮೆಗಳಿಗೆ ಅಭಿನಮಿಸಿದ ನರನು ತಾ ದೈತ್ಯ. ಅವರೆಲ್ಲ ಪ್ರತಿಷ್ಠಾಪನೆ ನಮಸ್ಕಾರ ಮಾಡಿ ಮಾಡಿದವನು ದೈತ್ಯನಾಗ್ತಾರೆ. ಅದಕ್ಕೆ ದೇವಸ್ಥಾನ ನೋಡೋದಕ್ಕಿಂತ ಮುಂಚೆ ಏನು ತಿಳ್ಕೊಬೇಕಂದ್ರೆ ಸರಿಯಾದ ಪ್ರತಿಷ್ಠಾಪನೆ ಆಗಿದೆಯಾ, ಸರಿ ಇದೆಯಾ, ಅದೆಲ್ಲ ಗೊತ್ತಿರಬೇಕು. ವೈಷ್ಣವರು ಪ್ರತಿಷ್ಠಾಪನೆ ಮಾಡಿದ್ದಾರಾ, ಶಾಸ್ತ್ರೋಕ್ತ ಪ್ರತಿಷ್ಠಾಪನೆ ಆಗಿದೆಯಾ, ಇಲ್ಲದವರ ಸನ್ನಿಧಾನ ಬರೋದಿಲ್ಲ ಅಲ್ಲ. ಅದಿದ್ರೆ ಲೋಕ ಅನಿಷ್ಟ ಆಗುತ್ತೆ ಅಂತ ಹೇಳ್ತಾರೆ. ವಿಗ್ರಹ ಲಕ್ಷಣ ಇಲ್ಲದೆ ಹೋದರೆ, ಸರಿಯಾದ ಮಂತ್ರೋಚಾರ ಪ್ರತಿಷ್ಠಾಪನೆ ನಡೆದ್ರೆ, ಭಕ್ತಿ ಇಲ್ಲದ ಪ್ರತಿಷ್ಠಾಪನೆ ಮಾಡಿದರೆ ಅದು ಸನ್ನಿಧಾನ ಇರೋದಿಲ್ಲ ಅಲ್ಲ, ಅದು ಅಲ್ಲಿ ಅನಿಷ್ಟ ದೇವತೆ ಕ್ಷುದ್ರ ದೇವತೆಗೆ ಒಳಗೆ ಎಂಟರ್ ಆಗುತ್ತೆ, ಅದರೊಳಗೆ ಎಂಟರ್ ಆಗಿಬಿಟ್ಟು ಆ ದೇವಸ್ಥಾನ ಇರೋವರೆಗೂ ಒಳ್ಳೇದಾಗೋದಿಲ್ಲ ಅಂತ ಹೇಳ್ತಾರೆ. ಅಂಥ ದೇವಸ್ಥಾನಗಳೇ ತುಂಬ ಜಾಸ್ತಿ ಇವತ್ತಿನ ದಿವಸ. ಅದಕ್ಕೇನಾಗುತ್ತೆ? ಇದ್ರೂ ಅನಿಷ್ಟ ಜಾಸ್ತಿ. ಏನ ಪ್ರತಿಷ್ಠಾಪನೆ ಆಗೇ ಇಲ್ವಲ್ಲ, ಅವೆಲ್ಲ ಎಲ್ಲ ಸ್ವಯಂ ಎತ್ತವು. ಸ್ವಯಂವ್ಯಕ್ತ ದೋಷ ಇಲ್ವೇ ಇಲ್ಲ. ಸ್ವಯಂವ್ಯಕ್ತನ ಯಾರೇ ಪೂಜೆ ಮಾಡ್ತಿದ್ರು ಕೂಡ ಒಬ್ಬ ಯಾರೋ ಬರ್ತಾನೊಬ್ಬ ಶೂದ್ರನು ಭಾರಿ ನಾನು ಕೇಳೋ ನಿಷಿದ್ಧ ವ್ಯಕ್ತಿ ಮುಸಲ್ಮಾನ ಬರ್ತಾನೆ ಅಂತ ತಿಳ್ಕೊಳ್ಳಿ. ಸಾರಿಗ್ರಾಮ ತಂದು ಕೊಡ್ತಾನೆ, ಏನೋ ನೋಡ್ತಿದ್ದೆ ಹೊಲದಲ್ಲಿ ಸಿಕ್ಕ ತಗೊಳ್ಳಿ ಅಂತ. ಏನು ಮಾಡಬೇಕು? ದೋಷ ಇಲ್ಲ ಅಂತ ಹೇಳ್ಬಿಡ್ತು. ಸಾರಿಗ್ರಾಮಕ್ಕೆ ಏನಿಲ್ಲ, ಒಬ್ಬರು ಕತೆ ಹೇಳ್ತಾರೆ. ಒಬ್ರು ಯಾರೋ ಜ್ಞಾನಿಗಳು ಹೋಗಿದ್ರಂತೆ, ಒಬ್ಬನು ಏನು ಮಾಡಿದ್ದಾನೆ ಗೊತ್ತಾ, ಮಾಂಸ ಮಾರ್ತಿದ್ದಾರೆ ಈ ಕಡೆ ಸಾರಿಗ್ರಾಮ ವೇಟು ಗೊತ್ತಾಯ್ತಾ, ಸಾರಿಗ್ರಾಮ ಈ ಕಡೆ ಇಟ್ಟಿದ್ದಾರೆ ಮಾಂಸ ಆ ಕಡೆ ತೂಗ್ತಾ ಇದ್ದಾರೆ, ಅದನ್ನು ಅದ್ರಲ್ಲಿ ತೂಗು ಕೊಡಿದ್ರು ನೋಡಿದ್ದಾರೆ. ಒಳ್ಳೆ ದೊಡ್ಡ ವಿಶ್ವಂಬರ ಸಾರಿಗ್ರಾಮ ನೋಡಿದ್ರಂತೆ. ತಷ್ಟದಾರಿಗೆ ಇದು ಬೇಡ ಅದು ಕೊಡಿ ಈ ಕಡೆ ಎದ್ದಿಸ್ಕೊಂಡ್ಬಂದು ನಿತ್ಯ ಪೂಜೆ ಮಾಡ್ತಾರೆ ಅದನ್ನು. ಯಾರು ದೊಡ್ಡ ಇದರಲ್ಲಿ ಇದೆ, ಅದು ದೋಷ ಇಲ್ಲ ಸಾಲಿಗ್ರಾಮ ಮೈಲಿಗೆನೇ ಇಲ್ಲ. ಆದರೆ ಮುಟ್ಟಿದವನಿಗೆ ಪಾಪ ಅವೆಲ್ಲ ಇದ್ದೇ ಇದೆ, ಅದು ಹೋಗೋದಿಲ್ಲ. ಈ ಕರೆಂಟ್ ಯಾರು ಮುಟ್ಟಿದ್ರು ಮೈಲಿಗೆ ಆಗೋದಿಲ್ಲ, ಹೊಡೆದು ಹೊಡಿಸ್ಕೊಂಡು ಸಾಯ್ತಾನೆ. ಆ ದೃಷ್ಟಿಯಿಂದ ನಿಷಿದ್ಧ ಪದಾರ್ಥ ಎಂದು ಕೂಡ ಮುಟ್ಲಕ್ಕೂ ಸಾಧ್ಯ ಇಲ್ಲ, ಅದು ದೋಷ ಅಲ್ಲ. ಸ್ವಯಂಕ್ತ ಯಾರೇ ಪೂಜೆ ಮಾಡಿ ವ್ಯಾಸರಾಯ ಪ್ರತಿಷ್ಠಾಪನೆ ಪ್ರಾಣದೇವರಿದ್ದಾರೆ, ಶೂದ್ರ ಪೂಜೆ ಮಾಡಿ ಎಷ್ಟೋ ಕಡೆಗೆ ದೋಷ ಇಲ್ಲ. ಅವತ್ತಿನ ದಿವಸ ಇವರು ಬ್ರಾಹ್ಮಣ ಕೊಟ್ಟರೆ ಸನ್ನಿಧಾನ ಬಂದ್ಬಿಡುತ್ತೆ. ಅಚ್ಚಕಶ್ಯ ತಪೋಬಲ, ಪ್ರತಿಷ್ಠಾಪಕರು ಉತ್ತಮರಾಗಿದ್ದರೆ ಬೇರೆ ಯಾರೇ ಮುಟ್ಟಿದ್ರು ಸನ್ನಿಧಾನ ಹೋಗೋದಿಲ್ಲ ಅಂತ ಹೇಳ್ತಾರೆ. ಪ್ರತಿಷ್ಠಾಪಕರು ಉತ್ತಮರಾಗಿದ್ದರೆ ಸನ್ನಿಧಾನ ಹೋಗೋದಿಲ್ಲ, ಪ್ರತಿಷ್ಠಾಪಕರು ಅಯೋಗ್ಯರಾಗಿದ್ದರೆ ಸನ್ನಿಧಾನ ಬರೋದೇ ಇಲ್ಲ. ಇವೆಲ್ಲ ನೋಡ್ಕೊಂಡು ಮಾಡಿದರೆ ಅವಾಗ ದೇವಸ್ಥಾನದ ಮಹತ್ವ ಬರೋದು. 99 ಪಾಲು ಜನಕ್ಕೆ ಆ ಕಾನ್ಸೆಪ್ಟ್ ಮೊದಲು ದೇವ್ರ ಕಾನ್ಸೆಪ್ಟೇ ಇಲ್ಲ. ಇದ್ದವರಿಗೆಲ್ಲ ಕೂಡ ಯಾರಾದರೂ ಆಯಿತು ಅಂಥೇಳಿ ಎಲ್ಲಾದರೂ ಊಟ ಮಾಡೋಕ್ಕಾಗತ್ತಾ? ನೈವೇದ್ಯ ಮಾಡಿದ ಊಟ ಮಾತ್ರ ಮಾಡೋಕ್ಕೆ ಸಾಧ್ಯ ತಾನೇ? ಅದಕ್ಕೆ ಎಲ್ಲ ಕಡೆ ನಮಸ್ಕಾರ ಮಾಡೋಕ್ಕೂ ಸಾಧ್ಯ ಇಲ್ಲ. ವೈಷ್ಣವ ಪ್ರತಿಷ್ಠಾಪನೆ ಇಲ್ಲದೆ ಹೋದರೆ ಅದನ್ನು ಹೇಳೋದಕ್ಕೆ ಇವೆಲ್ಲ ಇಂಪಾರ್ಟೆಂಟ್ ಇದೆ. ಏನು ಮಾಡುತ್ತಾರೆ? ಅನ್ನ ನೈವೇದ್ಯ ಮಾಡ್ತಾರೆ, ಅದನ್ನು ಗೋವುಗಳಿಗೆ ಕೊಟ್ಬಿಡ್ತು. ಗೋವುಗಳಿಗೆ ಬೇರೆ ಯಾರು ಯಾರೂ ತಗೊಂಡು ಆಕ್ಷ ಮಾಡೋದಿಲ್ಲ, ಮನುಷ್ಯರಿಗೆ ಯಾರಿಗೂ ಕೊಡೋದಿಲ್ಲ, ದೇವರಿಗೆ ಕೊಡ. ಎಲ್ಲಿ ಎಲ್ಲಿದೆ ಭೂತ ಬಲಿ? ಅದು ಏಕಾದಶಿ ವೈಷ್ಣವರು ಇಲ್ಲ ಅಂದ್ರೆ ಬಲಿಹರಣನೂ ಇಲ್ಲ, ಅದು ದೋಷ ಇಲ್ಲ. ಎರಡು ಯಾಕೆ? ಅವು ಸಾಧನ ಶರೀರ ಅಲ್ಲ, ಅವು ಸಾಧನ ಶರೀರ ಅಲ್ಲ, ಆದ್ರಿಂದ ದೋಷ ಇಲ್ಲ. ನಮ್ಮಲ್ಲೇನೆ ನಮ್ಮಲ್ಲೇ ಚಿಕ್ಕ ಮಕ್ಕಳು ದೋಷ ಅಂತೀವಲ್ಲ, ಹಾಗೆ ಚಿಕ್ಕ ಮಕ್ಕಳಿಗೆ ಇನ್ನೂ ಏನು ಬಂದಿಲ್ಲ, ಜ್ಞಾನ ಬಂದಿಲ್ಲ, ಆದ್ರಿಂದ ದೋಷ ಇಲ್ಲ. ಅವು ಸಾಧನ ಶರೀರ ಅಲ್ಲ, ಅವೆಲ್ಲ ಮನುಷ್ಯ ಶರೀರ ಬಂದೇ ಏನದು ಸಾಧನೆ, ಅದಕ್ಕೆ ದೋಷ ಇಲ್ಲ. ಅದು ವೇಸ್ಟ್ ಮಾಡಬಾರ್ದು, ಅದು ಬೇರೆ ಪದಾರ್ಥ ಆದಷ್ಟು ಕೊಡಬಾರ್ದು. ಕೆಲವ್ರು ಇರ್ತಾರೆ ನಮ್ಮಲ್ಲಿ, ಇನ್ನೂ ಕೆಲವು ಭಯಂಕರ ಜನ ಇದ್ದಾರೆ, ಅವ್ರು ಗೋವುಗಳಿಗೆ ಏನೂ ಕೊಡೋದಿಲ್ಲ, ಹುಲ್ಲು ಕೊಡೋದಿಲ್ಲ, ಭಾಳ ತಪ್ಪದು. ಗೋವುಗಳು ದೋಷ ಅದು, ಗೋವುಗಳಲ್ಲಿ ಪರಮಾತ್ಮ ಸನ್ನಿಧಾನ ಇಟ್ಟಿರೋದ್ರಿಂದ ಅವತ್ತು ಕೊಡದೇ ಇರೋದು ದೋಷ, ಕೊಡ ತಪ್ಪೇ ಆಗುತ್ತೆ. ಉಪವಾಸ ಹಾಕಬಾರ್ದು ಗೋವುಗಳನ್ನು. ಆದರೆ ಜ್ಞಾನ ಇದ್ದ ಮನುಷ್ಯರಿಗೆ ನಮಗೆ ಮಾಡಬಾರ್ದು, ಗೊತ್ತಾಯ್ತಾ? ಅವ್ರಿಗೆ ಮಾತ್ರ ಕೊಡಬಾರ್ದು ಅಷ್ಟೆ. ಏನ ಯಾಕೆ ಏಕಾಶಿ ಗೋಗ್ರಾಸ್ ಇಲ್ಲೇ ಇರ್ಬೋದು ವೈಷ್ಣವ ಗೋಗ್ರಾಸ್ ಕೊಡೋದು ಯಾವಾಗ ನೀವು ಅದನ್ನ? ಇವೆಲ್ಲ ಆಲದ್ಮೇಲೆ ಆ ಪ್ರೋಸೆಸ್ಸೇ ಇಲ್ಲಲ್ಲ ಫಸ್ಟು. ಆದರೆ ಹುಲ್ಲು ಹಾಕ್ಬೇಕು, ಅದು ದೋಷ ಅಲ್ಲ. ಅದು ಆಹಾರ ಕೊಡಬೇಕು, ಅದು ಅದು ದೋಷ, ಕರ್ತವ್ಯ ಅದು, ಅದು ಬಿಡಾಗಿಲ್ಲ. ಏನ ಹೇಳಿದ್ನಲ್ಲ ಶ್ರೀನಿವಾಸತೀರ್ಥ ಬರೆದಿದ್ದೆ ಹೇಳಿದ್ ನಾನು, ಇಲ್ಲೇ ಬರೆದಿದ್ದಾರೆ. ಏನಂತ, ಹಣ್ಣು ನೈವೇದ್ಯ ಮಾಡಿ ಅಂತ ಹೇಳಿದ್ದಾರೆ. ಅನ್ನ ನೈವೇದ್ಯ ಇಲ್ಲ ಹೇಳ್ಬಿಟ್ಟಿದ್ದಾರೆ, ಅನ್ನ ನೈವೇದ್ಯ ಮಾಡಿ ಅದು ಯಾರು ಉಪಯೋಗಿಸಾಗಿಲ್ಲ, ಅದನ್ನ ಇವ್ರಿಗೆ ಮಾತ್ರ ಕೊಡೋದು, ಅಶಕ್ತರಿಗೆ ಕೊಡೋದು ಒಂದು. ಯಾರು ಇಲ್ಲ ಹೋದ್ರೆ ವಿಸರ್ಜನೆ ಮಾಡ್ಬಿಡು, ಯಾರು ಇಲ್ಲ ಹೋದ್ರಲ್ಲೂ ವಿಸರ್ಜನೆ ಮಾಡಿ. ಹೌದು, ಇಲ್ಲ ಹೇಳ್ಬಿಟ್ಟಿದ್ದಾರೆ. ಷಷ್ಠ ವಾಕ್ಯನೇ ಇದೆ, ಏಕಾದಶಿ ಕೃಷ್ಣ ಜಯಂತಿ ದಿವಸ ಉಪಾಸನ ಮಾಡಿಕೊಡು. ಉಪಾಸನ ಬ್ರಹ್ಮಯಜ್ಞಂ ಎರಡು ಕೂಡ ನಿಷಿದ್ಧ. ಕೃಷ್ಣ ಹರಿವಾಸರೇ ಅಂತ ಹೇಳ್ಬಿಡ್ತಾರೆ, ಹರಿವಾಸರ ಅಂದ್ರೆ ಏಕಾದಶಿ, ಏಕಾದಶಿ ಕೃಷ್ಣಾಷ್ಟಮಿ ದಿವಸ ಉಪಾಸನ ಬ್ರಹ್ಮಯಜ್ಞ ಎರಡು ಮಾಡಾಗಿಲ್ಲ, ಗೊತ್ತಾಯ್ತಾ? ಬ್ರಹ್ಮಯಜ್ಞನೂ ಮಾಡಾಗಿಲ್ಲ, ಉಪಾಸನೂ ಮಾಡಾಗಿಲ್ಲ. ಏನ ವ್ಯತ್ಯಾಸ? ಯಾಕಂದ್ರೆ ಊಟ ಕೂಡ ಎಷ್ಟು ಒಂದೇ ಆದ್ರಿಂದ ಪ್ರಪೋರ್ಷನೇಟ್ ಕಡಿಮೆ ಆಗುತ್ತೆ ಅಷ್ಟೆ, ಅದು ದೋಷ ಅಲ್ಲ. ಅದು ಏಕಾದಶಿ ಮಾತ್ರ ಇಲ್ವೇ ಇಲ್ಲ. ಮತ್ತೆ ಇದು ನಾಂದಿ ಇದ್ದಾಗಲೂ ಕೂಡ ಬ್ರಹ್ಮಯಜ್ಞ ಇಲ್ಲ, ನಾಂದಿ ಇಟ್ಕೋತಾರೆ ಮದುವೆ ಮುಂಜೆ ಇತ್ಯಾದಿಗೆಲ್ಲ, ಅವಾಗ ಏನ್ ಮಾಡಬಾರ್ದು? ಬ್ರಹ್ಮಯಜ್ಞ ಮಾಡಾಗಿಲ್ಲ. ಅದಕ್ಕೆ ಏನ್ ಮಾಡ್ತಾರೆ ಗೊತ್ತಾ? ನಾ ಬ್ರಹ್ಮಯಜ್ಞ ಮಾಡಿ ನಾಂದಿ ಇಟ್ಕೊಂಡ್ಬಿಟ್ರೆ ಸಮಸ್ಯೆ ಇಲ್ಲ, ಲೋಪ ಆಗೋದಿಲ್ಲ. ಮೊದಲು ಬ್ರಹ್ಮಯಜ್ಞ ಪೂಜೆ ಮುಗಿಸ್ಬಿಟ್ಟಿರ್ತಾರೆ, ಆಮೇಲೆ ನಾಂದಿ ಇಟ್ಕೋಬಹುದು. ಅದಕ್ಕೆ ಹೇಳ್ತಿರೋ ಅದಕ್ಕೆ ಹೇಳ್ತಿರೋ ಅವತ್ತೇ ಇಟ್ಕೊಂಡು ಮುಗಿಸ್ಬಿಡಿ, ಯಾಕೆ ಮೊದಲೇ ಯಾಕೆ ಮಾಡ್ತೀರಿ ಅಂತ ಹೇಳಿ. ಮೊದಲು ಮಾಡೋ ನೆಸಿಟಿನೇ ಇಲ್ಲ, ನಾಂದಿಗೆ ಅವಕಾಶ ಇದೆ. ಅವತ್ತೇ ಇಟ್ಕೊಂಡು ಅವತ್ತೇ ವಿಸರ್ಜನೆ ಮಾಡಿದ್ರೆ ಯಾವ ದೋಷನೂ ಇಲ್ಲ. ತುಂಬ ಜನ ಏನು ಮಾಡ್ತಾರೆ ಅಂದರೆ ಮೊದಲೇ ಇಟ್ಕೊಂಡ್ಬಿಟ್ಟಿರ್ತಾರೆ, ಅವ್ರು ಅದಿರೋವರೆಗೂ ಮಾಡಾಗಿಲ್ಲ ಅದಿರೋವರೆಗೂ, ಗೊತ್ತಾಯ್ತಾ? ಅದು ಅದು ಶಾಸ್ತ್ರ ಪ್ರಕಾರ ಅಲೋಡ್. ಅದು ಮೊದಲೇ ಮಾಡೋದಕ್ಕೆ ಕಾರಣ ಇದೆ. ಮೊದಲೇ ಮಾಡೋದು ಕೆಲವರು ಅವಾಯ್ಡ್ ಮಾಡಬಹುದು ಅಂತ ಮಾಡಿದರೆ ತಪ್ಪೇ, ಅದು ಆ ರೀತಿ ಮಾಡಬಾರ್ದು. ಕೆಲವರು ಯಾವುದೋ ವೃದ್ಧಿಗಿದ್ದಿಗೆ ಬರೋ ಸಂಭವ ಇರುತ್ತೆ, ನಾಂದಿ ಇಟ್ಕೊಂಡು ಮಾಡಿದರೆ ದೋಷ ಇಲ್ಲ ಅಂತ ನಿಯಮ ಇದೆ. ಅದಕ್ಕೋಸ್ಕರನೇ ಏನು ಮಾಡ್ತಾರೆ, ಮೊದಲೇ ನಾಂದಿ ಇಟ್ಕೊಂಡ್ಬಿಟ್ರೆ ಅದು ಪ್ರೋಗ್ರಾಮ್ಗೆ ಅಡ್ಡಿ ಬರೋದಿಲ್ಲ ಅಂತ ಹೇಳಿ. ರಿಪೋರ್ಟ್ ಮಾಡ್ಕೊಂಡ್ಬಿಟ್ರೆ ದೋಷ ಇಲ್ಲ ಅಂತಾರಲ್ಲ ಹಾಗೆ. ನೀವು ಸೋಮವಾರ ರಿಪೋರ್ಟ್ ಮಾಡಿಕೊಂಡ್ರೆ ಸಂಡೆ ಸಂಬಳ ಬರೋದಿಲ್ಲ, ಶನಿವಾರ ರಿಪೋರ್ಟ್ ಮಾಡಿದ್ರೆ ಸಂಡೆ ಸಂಬಳ ಬರುತ್ತೆ. ಕೆಲಸಕ್ಕೆ ಶನಿವಾರ ರಿಪೋರ್ಟ್ ಮಾಡ್ಕೊಂಡ್ಬಿಡ್ತೀರಿ, ನೆಕ್ಸ್ಟ್ ಡೇ ಮೂರು ನಾಲ್ಕು ದಿವಸ ಹಾಲಿಡೇ ಇರುತ್ತೆ, ಅದಿಷ್ಟು ಸಂಬಳ ಬರುತ್ತೆ ನಿಮಗೆ. ಆದರೆ ಹಾಲಿಡೇ ಆದ್ಮೇಲೆ ಮಾಡಿಕೊಂಡ್ರೆ ಸಂಬಳ ಬರೋದಿಲ್ಲ, ಗೊತ್ತಾಯ್ತಾ? ಅದಿಷ್ಟು ಸಂಬಳ ಹೋಗಿಬಿಡುತ್ತೆ. ಇದನ್ನು ನೋಡಿ ಕಾಪಿ ಮಾಡಿ ಸರ್ಕಾರ ಮಾಡಿರೋದು ಹಾಗೆ, ಶಾಸ್ತ್ರದಲ್ಲಿ ಏನೇನಿದೆ ಅದಿಷ್ಟರು ಸರ್ಕಾರ ಸೇರಿಸ್ಕೊಂಡ್ಬಿಟ್ಟಿದೆ. ಒಳಗಡೆಗೆ ನಿಷಿದ್ಧ ಪದಾರ್ಥದ್ದೇ ವಿಹಿತ ಎಲ್ಲ ಒಳ್ಳೆಯದೆಲ್ಲ ಶಾಸ್ತ್ರದ್ದೇ, ಅದು ಕೆಟ್ಟದ್ದೆಲ್ಲ ಇವ್ರು ಮಾಡ್ಕೊಂಡಿರೋದು. ಏನಾ ಅಷ್ಟೇ ಸಮಸ್ಯೆನೇ ಇಲ್ಲ, ಇಷ್ಟು ಹೇಳ್ತಾರೆ. ತದಹಂ ಭಕ್ತಿಪಹೃತಮಸ್ಯಾಮಿ ಪ್ರಯತಾತ್ಮನಃ ಇತ್ಯುಕ್ತೋ ಅಪಿ ದ್ವಿಜಸ್ತಸ್ಮೈ, ಇಷ್ಟು ಹೇಳಿದರೂ ಕೂಡ ವ್ರೀಡಿತಃ ಪತಯೇ ಶ್ರೀಯ, ನಾಚಿಕೆ ಆಯಿತು ಸುಬ ಸದಾಮನಿಗೆ. ತಾನು ತಂದಿಲ್ಲ ಅಂತ ಹೇಳಿದ್ರೆ ಸುಳ್ಳು ಹೇಳಬೇಕಾಗತ್ತೆ, ಇದು ಕೊಡೋದು ಏನಂತ ಬಂತು, ಎಷ್ಟು ಭಾವನೆ ಇದೆ ಆತನಿಗೆ. ಎಷ್ಟೋ ಸರ್ತಿ ದೊಡ್ಡವ್ರು ಹೇಳ್ತಾರೆ, ಯಾರು ಬಂದ್ಬಿಡ್ತಾರೆ, ಏನು ಮಾಡ್ಲಿಕ್ಕೆ ಹೋಗಬೇಡಿ ಪಾಪ, ನಿಮ್ಮ ಮನೇನು ನೀರ್ಗಿರಿ ಬಾದಿ ಒದ್ದಾಡ್ತಿದ್ದೀರಿ, ಬರೀ ಇಷ್ಟು ಮಾಡಿ ಸಾಕು ಅಂತಾರೆ. ಅವರಷ್ಟು ಹೇಳಿದ್ರು ಕೂಡ ಮಾಡೋರಿಗೆ ಏನನ್ಸುತ್ತೆ, ಇಲ್ಲ ಇಲ್ಲ ಜಾಸ್ತಿನೇ ಮಾಡಬೇಕು, ಅವ್ರು ಕಡಿಮೆ ಮಾಡಿ ಅಂತ ಹೇಳಿದ್ರೆ ಜಾಸ್ತಿ ಮಾಡ್ತಾರೆ ಇವರು, ಗೊತ್ತಾಯ್ತಾ? ಅದು ಮನಸ್ಸು ಸೈಕಾಲಜಿ ಅದು. ಅದಕ್ಕೆ ಸುಧಾಮರಿಗೆ ಏನಾಯ್ತು ಅಂದರೆ, ಕೃಷ್ಣ ನೋಡಿ, ಇತ್ಯುಕ್ತೋಪಿ ದ್ವಿಜಃ ತಸ್ಮೈ ವ್ರೀಡಿತಃ ಪತಯೇ ಶ್ರೀಯ, ನಾಚಿಕೆ ಆಯ್ತಂತೆ. ಏನು ನೈವೇದ್ಯ ಮಾಡೋದು ಇವರಿಗೆ ಇಷ್ಟು ಅವಲಕ್ಕಿ ಅಂತ, ಇದು ನೈವೇದ್ಯ ಮಾಡೋರಿಗೆಲ್ಲ ಆಗಬೇಕಿದು. ಪ್ರತಿನಿತ್ಯ ನೈವೇದ್ಯ ಮಾಡಬೇಕಾದ್ರೆ ದೇವರು ತಿಂದ್ಕೊಂಡು ಹೋಗಲಿ ಅಂತ ಮಾಡೋ ನೈವೇದ್ಯ ಅಲ್ಲ, ದೇವ್ರ ಮುಂದೆ ಯಾವ ಲೆಕ್ಕ ಇದೆಯಲ್ಲ. ಕನಕದಾಸರು ಒಳ್ಳೆ ದೇವರ ನಾಮ ಇದೆ, ಅವ್ರು ಹೇಳ್ತಾರೆ ನೀನು ಏನಂತ ಕೊಡೋದು ನಾವೀಗ, ಹಾಲು ನೈವೇದ್ಯ ಇಟ್ಟೆ ಕ್ಷೀರಸಾಗರ ಪತಿ, ದುಡ್ಡಿಡ್ಲಕ್ಕೆ ಹೋದ್ರೆ ಲಕ್ಷ್ಮೀಪತಿ, ನೀನು ನಾವು ಅಭಿಷೇಕ ಮಾಡಕ್ಕೆ ಹೋದ್ರೆ ಗಂಗಾ ಜನಕ, ಒಳ್ಳೆ ಕಂಪೇರ್ ಮಾಡ್ತಾ ಹೋಗ್ತಾ ಜೀವೇಶ್ವರ ವೇದಕ್ಕೆ ದೀನನಾರ ಸಮಸ್ತ ಲೋಕ. ಆ ಪದ್ಯದ ಕೆಳಗೆ ಇನ್ನು ಓದ್ಕೊಂಡ್ಬಿಟ್ರೆ ಇಡೀ ಪದ್ಯನ, ವಂಡರ್ಫುಲ್ ದೇವ್ರ ಪೂಜೆ ಆಗುತ್ತೆ. ಅವ್ರು ನಮ್ಗೆ ಭಾರಿ ಸಂಕೋಚ ಆಗಬೇಕು, ಬಿಡಬಾರದು ಅಷ್ಟೇ, ಭಾರಿ ಸಂಕೋಚ ಆಯ್ತು ಬಿಟ್ಬಿಟ್ರೆ ತಪ್ಪಾಗುತ್ತೆ. ದೇವ್ರ ಪೂಜೆ ಮಾಡಬೇಕಾದ್ರೆ ವಜ್ರಾಸೋಡ ದೇವ ಒಂದು ಒಳ್ಳೆಯದಿದೆ, ಸ್ತೋತ್ರ ಇದೆ, ನೈವೇದ್ಯ ಸಮರ್ಪಣ ವಿಧಿ ಎಂದು ಸ್ತೋತ್ರ ಮಾಡಿದ್ದಾರೆ. ಅದು ನಿತ್ಯಾನಂದ ಚಿತಾಕೃತೆ, ನೀನು ಎಂತ ಆನಂದ ಪೂರ್ಣ, ನಿನಗೆ ನೈವೇದ್ಯ ಮಾಡೋದು ಎಲ್ಲ ಇದನ್ನೆಲ್ಲ ಕನಕದಾಸರ ಉಪಯೋಗ ಮಾಡ್ಕೊಂಡಿದ್ದಾರೆ. ಅದನ್ನು ವಜ್ರಾಸೋಗಳ ಸ್ತೋತ್ರನ ನೀವು ಕ್ಷೀರಸಾಗರ ಶಾಯಿ ಏನು ಹಾಲಿಡೋದು ನಿನಗೆ, ಅದು ಮೂರು ನಾಲ್ಕು ಶ್ಲೋಕ ಇದೆ, ಅದಿಷ್ಟನ್ನು ಅವರು ಇನ್ನೊಂದು ರೀತಿಯಲ್ಲಿ ಕಾವ್ಯಮಯ ಮಾಡಿ ಆ ಥರ ಇಟ್ಟಿದ್ದಾರೆ. ಆದರೆ ದೇವ್ರ ನೈವೇದ್ಯ ಮಾಡಬೇಕಾದ್ರೆ ನಮ್ಮ ಮನಸ್ಸು ಎಷ್ಟು ಸಂಕೋಚ ಪಡಬೇಕು ಹೇಳ್ತಾರೆ. ಮನೇಲಿ ಯಾರೋ ಭಾರಿ ದೊಡ್ಡವರು ಬಂದಿರ್ತಾರೆ, ಈ ಮನೇಲಿ ಏನು ಕೊಡ್ಲಕ್ಕಿಲ್ಲ, ಒಂದು ಕರ್ಸಕ್ರೆ ಕೊಡೋಕ್ಕಾಗತ್ತಾ ಅವರಿಗೆ, ಒಂದು ಖರ್ಜೂರ ಕೊಡೋಕ್ಕಾಗತ್ತಾ, ಅದಿರ್ಬೋದು. ಆಸೆ ಇದ್ರೂ ಕೂಡ ಅವ್ರಿಗೆ ಹೋಗೋಕ್ಕಲ್ಲ, ಒಂಥರ ಸಂಕೋಚ ಬೇಗ ಹೊರಗೆ ಬರೋಕ್ಕೆ ಮನಸ್ಸು ಬರೋದಿಲ್ಲ, ಇಲ್ಲ ಅಂತ ಹೇಗೆ ಹೇಳೋದು, ಇನ್ನು ಕೊಟ್ಟರೆ ಎಷ್ಟು ನಾಚಿಕೆ ಆಗುತ್ತಲ್ಲ. ಆಗ ನಾವು ದೇವ್ರ ಬಗ್ಗೆ ನಾವು ದೇವ್ರ ಮುಂದೆ ಎಷ್ಟು ಸಣ್ಣವರಾಗ್ತೇವೆ, ನೈವೇದ್ಯವ್ರು ಎಷ್ಟು ಮನಸ್ಸು ಶುದ್ಧವಾಗಿರಬೇಕು, ಅದಕ್ಕೆ ಆಗ ಜೀವೇಶ್ವರ ಭೇದ ಇನ್ನು ಕ್ಲಿಯರಾಗಿ ಗೊತ್ತಾಗುತ್ತವೆ. ಅಷ್ಟು ಸರ್ವೋತ್ತಮೋತ್ತಮನ ಮುಂದೆ ನಾವು ನಿಲ್ಲಕ್ಕೂ ಲಾಯಕ್ಕಲ್ಲ, ಹಾಗಾಗತ್ತೆ ನಿಲ್ಲಕ್ಕೆ ನೋಡ್ಲಕ್ಕಾಗೋದಿಲ್ಲ, ಗೊತ್ತಾಯ್ತಾ? ಆ ಚಿಂತನೆ ಬಂದರೆ ಅದು ನಿಜವಾದ ನೈವೇದ್ಯ. ದುರ್ಯೋಧನ ಏನು ಮಾಡಿದ, ಕೃಷ್ಣ ಬಾ ತಿನ್ನೋಣ ಅಂತ ಕರೆದ, ಕೃಷ್ಣ ಹೋಗ್ಬೇಕಾಗಿಲ್ಲ ಅಂತ ಹೇಳಿದ ಪರಮಾತ್ಮ. ಆ ರೀತಿ ಹೇಳಿದ್ರೆ ಮನುಷ್ಯರು ಕೂಡ ತಿನ್ನೋದಿಲ್ಲ, ಬರೀ ಊಟ ತಿನ್ಕೊಂಡು ಹೋಗಿ ಅಂತ ಊಟ ಮಾಡ್ತಾರೆ ಯಾರು ಕೂಡ. ಅಹಂಕ ಹಸಿವಾಗಿದ್ದು ತುಂಬ ಕಷ್ಟಪಟ್ಟಿದ್ರು ಕೂಡ ಅವಜ್ಞೆ ಮಾಡಿದ್ರೆ ತಗೊಳ್ಳೋದಿಲ್ಲ, ಗೊತ್ತಾಯ್ತಿಲ್ಲ? ಹಸುಗಳು ತಗೊಳ್ಳೋದಿಲ್ಲ ಅಂತ ಹೇಳ್ತಾರೆ, ಹಸುಗಳು ಯಾರೋ ಒಬ್ಬರು ಮನೆಯಲ್ಲಿದ್ದ ದಿವಸ ಬರ್ತ ಪಾಪ ಇನ್ನೂ ಕೊಡ್ತಿದ್ರಂತೆ, ಹಣ್ಣೋಕ ದಿವಸ ಕೊಡ್ತಾ ಇದ್ದ ದಿವಸ ಬರ್ತಿತ್ತಂತೆ, ಅದು ಸತ್ತೋಗ್ಬಿಟ್ರಂತೆ. ಮರು ದಿವಸ ಮತ್ತೆ ಬಂದಿದೆ, ಅವ್ರು ಬಂದವನು ಏನು ಮಾಡಿದ್ದಾನೆ, ದರಿದ್ರ ದಿವಸ ಬರುತ್ತೆ ಅಂದ್ರೆ, ಮರು ದಿವಸ ಬರಲೇ ಇಲ್ಲ ಅಂತ, ಏನು ಮಾಡಿದ್ರು ಬರಲಿಲ್ಲ, ಎಲ್ಲ ತಯಾರು ತಳ್ಳಿಬಿಡುತ್ತಂತೆ ಬರಲಿಲ್ಲ ಅಂತ. ಅದು ಹೇಗೆ ಸೈಕಾಲಜಿ ಗೊತ್ತಾಗುತ್ತೆ ನೋಡಿ, ಅದಕ್ಕೆ ಗೊತ್ತಾಗುತ್ತೆ. ಅವಳು ದೇವತೆಗಳು ಬುದ್ಧಿ ಕೊಡೋದಿಲ್ಲ, ದೇವತೆಗಳು ಅವಮಾನ ಮಾಡಿದಾಗ ಲೆಕ್ಕ, ಎಂದು ಆಧಾರವಿಲ್ಲದ ಅಮೃತಾನ್ನ ಬೇಕೆ ಅಂತ ದಾಸರು ಹಾಡಿದೆ. ಭಾಷಾಹೀನನ ಆಸೆ ಪ್ರಾಣಘಾಸೆ ಅಂತ ದೇವರ ನಾಮ, ಅದರಲ್ಲಿ ಆಧಾರವಿಲ್ಲದ ಅಮೃತಾನ್ನ ಬೇಕೆ, ಆಧಾರ ಇದ್ರೆ ಅಮೃತಾನ್ನ ಕೊಟ್ಟರು ನಮಗೆ ಬೇಕಾಗಿಲ್ಲ, ಇಲ್ಲಾದ್ರೂ ಗಂಜಿ ಕೊಟ್ಟರು ಸಾಕು ಅಂತ ಹೇಳ್ತಾರಲ್ಲ ಹಾಗೆ. ಇದೆಲ್ಲ ಕೌಂಟ್ ಮಾಡೋಕ್ಕೇನೆ ಭಕ್ತಿ ಇದ್ರೆ ನಾನು ತಗೊಳ್ತೇನೆ. ಪರಮಾತ್ಮನಿಗೆ ಅಷ್ಟು ಪ್ರೀತಿ, ಭಕ್ತನಿಗೆ ಅಷ್ಟು ಸಂಕೋಚ, ಆ ಸುಮ್ಮನೆ ಕೂತ್ಬಿಟ್ಟು ನಾನು ಪ್ರೀತಯೇ ಹರೇ ಶ್ರೀಯ ಶ್ರೀಯಪತಿ ಪದ ಇಟ್ಟಿದ್ದಾರೆ, ಲಕ್ಷ್ಮೀಪತಿ ಬಂದು ಏನು ನಾನು ಕೊಡೋದು. ಪೃಥಕ್ ಪ್ರಸೂತಿಂ ಪೃಥಕ ಪ್ರಸೂತಿಂ ಪ್ರಸೃತಿಂ ರಾಜನ್ ನ ಪ್ರಾಯಚ್ಛತ್ ಅವಾಂಗ್ಮುಖ. ಪೃಥಕ ಪ್ರಸೃತಿಂ, ಅವಲಕ್ಕಿಯ ತುಂಡುಗಳನ್ನು ಅಂದರೆ ಅವಲಕ್ಕಿಯ ಕಾಣಗಳನ್ನು ಆತ ಕೊಡಲಿಲ್ಲ. ನ ಪ್ರಾಯಚ್ಛತ್ ಅವಾಂಗ್ಮು, ತಲೆ ತೆಗಿಸ್ಬಿಟ್ಟನಂತೆ ಕೊಡ್ಲಕ್ಕೆ ಹೋಗಲೇ ಇಲ್ಲ. ಆ ಕೃಷ್ಣ ಏನು ಮಾಡ್ತಾನೆ, ಸರ್ವಭೂತಾತ್ಮ ಸಾಕ್ಷಾತ್ ತಸ್ಯಾಗಮನ ಕಾರಣಂ ವಿಜ್ಞಾಯ ಚಿಂತೆಯನ್ ನಾಯಂ ಶ್ರೀಕಾಮೋ ಮಾಭಜತ್ಪುರ. ಪರಮಾತ್ಮ ಯೋಚನೆ ಮಾಡ್ತಾ ಇದ್ದಾನೀಗ, ಸರ್ವಭೂತಾತ್ಮ ದೃಕ್ ಸಾಕ್ಷಾತ್, ಎಂಥ ಭಕ್ತ ಇವನು ಪಾಪ, ತಸ್ಯ ಆಗಮನ ಕಾರಣ, ಅವನು ಬಂದಿರೋದು ಯಾತಕ್ಕೋಸ್ಕರ, ಹೆಂಡತಿ ಕಳಿಸಿದ್ದಾಳೆ ಅಂತ ಬಂದಿದ್ದಾನೆ, ಗೊತ್ತಾಯ್ತಾ? ನೋಡಿದ ವಿಜ್ಞಾಯ ಚಿಂತೆಯನ್ ನಾಯಂ ಶ್ರೀಕಾಮೋ ಮಾ ಭಜತ್ಪುರ. ಆದ್ರೆ ಸುಧಾಮನಿಗೆ ಎಂದೂ ಫಲಾಪೇಕ್ಷೆ ಇಲ್ಲೇ ಇಲ್ಲ, ಸಂಪತ್ತಿ ಬಯಸೇ ಇಲ್ಲ, ಅವನಿಗೆ ಇದಕ್ಕೋಸ್ಕರ ಬಂದಿದ್ದಾನೆ. ಇದಕ್ಕೊಂದು ಸಾಧಿ ಸಂಕೋಚ ಪಡ್ತಾ ಇದ್ದಾನೆ, ತಂದಿರೋ ಪದಾರ್ಥ ಇಷ್ಟೊಂದು ಗೊತ್ತಿದೆ ನನಗೆ, ಅದು ಸಂತೋಷ ಆಗಬಾರ್ದು ಅಂತ ಹೇಳೋದು, ದುಃಖ ಆಗಬಾರ್ದು ಅಂತ ಹೇಳಿ, ಪತ್ನ್ಯಾಹ ಪ್ರತಿವತಾಯಾಸ್ತು ಸಖಾ ಪ್ರಿಯ ಚಿಕೀರ್ಷಯ ಪ್ರಾಪ್ತೋ ಮಾಮಸ್ಯ ದಾಸ್ಯಾಮಿ ಸಂಪದೋ ಮೃದು ಭರ್ತ್ಯ ದುರ್ಲಭಾಹ. ಹೆಂಡತಿ ಬಹಳ ಪತಿವ್ರತೆ, ಅವಳ ಮಾತು ಯಾಕೆ ಕೇಳಬೇಕಾಗಿತ್ತು ಅಂತ ಕೇಳಿದ್ರೆ ಪತಿವ್ರತೆ ಅದಕ್ಕೆ ಕೇಳಬೇಕು ಅಂತ ಹೇಳಿದ. ಪತಿವ್ರತೆ ಆದ ಹೆಂಡತಿ ಆದ್ದರಿಂದ ಅವಳ ಮಾತು ಕೇಳಕ್ಕೆ ಬಂದಿದ್ದಾನೆ. ನನಗೆ ಸ್ನೇಹಿತ, ಪ್ರಾಪ್ತೋ ಮಾಮಸ್ಯ ದಾಸ್ಯಾಮಿ ಸಂಪದೋ ಮರ್ತ್ಯ ದುರ್ಲಭ, ಅವನಿಗೆ ಕೊಡ್ತೇನೆ ನಾನು. ಎಷ್ಟು ಕೊಡ್ತೇನೆ ಅಂದರೆ ಮನುಷ್ಯನಿಗೆ ಸಿಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಸಂಪತ್ತು ಕೊಡ್ತೇನೆ ನಾನೀಗ. ಸಂಪತ್ತು ಕೊಡ್ಬೇಕಾದ್ರೆ ಏನು ಮಾಡಬೇಕು? ಇತ್ತಂ ವಿಚಿತ್ಯ ವಸ ವಸನಾತ್ ಚೀ ವಸನಾತ್ ಚೀರಬದ್ಧಂ ದ್ವಿಜಾನ್ಮನಃ ಸ್ವಯಂ ಜಹಾರ ಕಿಮಿದಂ ಇತಿ ಪೃಥಕ ತಂಡುಲಾನ್. ತಾನೇ ಕೈ ಹಾಕಿದ ಪರಮಾತ್ಮ, ಉತ್ತರಿಯೇ ಕೈ ಹಾಕಿದ, ಅವಳಕ್ಕೆ ಗಂಟು ತಗೊಂಡ. ಚೀರಬದ್ಧಂ, ಚೀರ ಅಂದ್ರೆ ಹರಕು ಬಟ್ಟೆಯಲ್ಲಿ ಕಟ್ಟಿದ ಪದಾರ್ಥ, ಸೌವರ್ಣ ಸ್ಥಾಲಿವರಿಗೆ ಎಲ್ಲ ಹರಕು ಬಟ್ಟೆಯಲ್ಲಿ ಕೊಟ್ಟಿರೋದಾತ. ಇಷ್ಟು ಆ ಮುಷ್ಟಿ ಅವಲಕ್ಕಿ ಹರಕು, ಕೆಲವರು ಒಳ್ಳೆ ಬಟ್ಟೆ ಆದರೆ ಬಟ್ಟೆಗಾರ ತೊಗೊಂಡ್ಬಿಡ್ತಾರೆ ಪದಾರ್ಥ ಏನಾರು ಇರಲಿ ಅಂತೆ. ಆದರೆ ಬಟ್ಟೆನೂ ಹೋಪ್ಲೆಸ್ಸು, ಕಂಟೆಂಟ್ಸು ಹೋಪ್ಲೆಸ್ಸು. ಸ್ವಯಂ ಜಹಾರ ತಾನೇ ತಗೊಂಡ. ಕಿಮಿದಮಿತಿ ಪೃಥಕ ತಂಡುಲ, ಏನೇ ತಂದಿದೆಯಲ್ಲಯ್ಯ ಅಂಥೇಳಿ ತಗೊಂಡಂತೆ. ಇದೇನು ಅಂತೇಳಿ ಗೊತ್ತಿರೋ ಹಾಗೆ. ಅದಕ್ಕೆ ನಿನ್ನೂ ಸಾರಸ್ಯ, ದೇವರು ನೈವೇದ್ಯ ಇಡಬೇಕೆ ಹೊರತು ದೇವರು ತಗೋಬೇಕು, ನಾವು ಕೂಡ ಹಾಗಿಲ್ಲ, ಅವತ್ತು ತಗೋಬೇಕಷ್ಟೇ ಹೊರತು ಇಟ್ಟು ನಿಂತು ಕೊಡ್ಬೇಕು. ದೇವರು ಸ್ವೀಕಾರ ಮಾಡ್ತಾರೆ ಅಂದರೆ, ಕಣ್ಣು ಬಿಸ್ಕೊಂಬಿಡೋದು ಯಾತಕ್ಕೆ ಅಂದರೆ, ಧ್ಯಾನ ಮಾಡೋದು ಯಾತಕ್ಕೆ ಅಂದರೆ, ಅದು ತಗೊಳ್ಬಿಡ್ತಾನೆ ನಾವು ನೋಡಬೇಕಾಗಿಲ್ಲ ಅಂತೇಳಿ ಅಷ್ಟೇ. ದೇವ್ರ ಬಾಯಲ್ಲಿ ಇಡೋದಲ್ಲ, ತಾನು ತಗೊಂಡ್ಬಿಡ್ತಾನ ಕೃತಕ ತಂಡೋಲ ಅನ್ನ ಮುಂದೆ. ಅದಲ್ಲ ಆ ಚಿಂತನೆ, ಅದಲ್ಲ ನಾವು ಬಡಿಸೋದೇ ಇಲ್ಲ. ನೈವೇದ್ಯ ನಾವು ಮಾಡೋದಿಲ್ಲ, ವಾಯುದೇವರು ಮಾಡ್ತಾರೆ. ಬಡಿಸೋದು ನಾವಲ್ಲ, ಲಕ್ಷ್ಮೀದೇವಿ ಬಿಡಿಸ್ತಾರೆ ಅಷ್ಟೇ. ಆ ಅನುಸಂಧಾನ ಇಟ್ಕೊಂಡು ಸುಮ್ಮನೆ ಕೂತು ಧ್ಯಾನ ಮಾಡಿ ಜಪ ಮಾಡ್ತಿರ್ಬೇಕಾಗ. ಜಪೇದ ಅಷ್ಟೋತ್ತಾರಂಶತ, ಯಾವ ದೇವರು ಮನೇಲಿರ್ತಾರೋ ಆ ವಿಗ್ರಹಕ್ಕೆ 108 ಸರ್ತೆ ಜಪ ಮಾಡಿಬಿಟ್ರೆ ನೈವೇದ್ಯ ಮುಗಿದು ಸ್ಟ್ಯಾಂಡರ್ಡ್. ಅಷ್ಟೇ ದ್ವಾದಶ ಸ್ತೋತ್ರ ಮುಗಿಸಾಗಿರ್ಬೇಕು. 108 ನಮ್ಮ ತುಂಬ ಪ್ರತಿಮೆ ಯಾತಕ್ಕೆ ಇಟ್ಕೊಂಬೋದಿಲ್ಲ ಅಂದರೆ, ಪ್ರತಿಯೊಂದಕ್ಕೂ 108 ಹೇಳಬೇಕಾಗ. ಅದಕ್ಕೋಸ್ಕರ ಬರೀ ಅದೇ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಮಿನಿಮಮ್ ಇಟ್ಕೋತಾರೆ. ತುಂಬ ಅಂದರೆ ಶೋಗೋಸ್ಕರ ಜಾಸ್ತಿ ಇಟ್ಕೊಂಡ್ರೆ ಬಂಧನ. ಅದು ಮಿನಿಮಮ್ ಎಷ್ಟಿರಬೇಕು ಅಷ್ಟಿರಬೇಕು. ಅನುಸಂಧಾನ ಪ್ರಧಾನ ಹೊರತು ಕಂಟೆಂಟ್ಸ್ ಪ್ರಧಾನ ಆಗಬಾರದು. ಎಷ್ಟು ಸಾಧ್ಯ ಅಷ್ಟು ಮಿನಿಮಮ್ ಮಾಡಿದ್ರೆ ಸಾಕು. ಅನುಸಂಧಾನ ಜಾಸ್ತಿ ಇರಬೇಕು, ಅನುಸಂಧಾನ ಕಡಿಮೆ ಆಗಿಬಿಟ್ಟು ಪ್ರದರ್ಶನ ಜಾಸ್ತಿ ಆಗಬಾರ್ದು. ಸ್ವಯಂ ಜಹಾರ ಕಿಮಿತಂ ಇತಿ ಪೃಥಕ ತಂಡುಲಾನ್ ಏಕಮುಷ್ಟಿಂ ಸಕೃಜ್ಜಗ್ಧ್ವಾ ದ್ವಿತೀಯಾಂ ಜಗ್ಧುಮಾದದೇ. ಆ ಗಂಟು ಬಿಚ್ಚಿದ ತಗೊಂಡ ಪರಮಾತ್ಮ. ಹಿಂದೆ ಎಷ್ಟೋ ಸತ್ತು ಹೇಳಿದ್ದಾರೆ ಗಂಟು ಬಿಚ್ಚಲಿಲ್ಲ, ಅವನ ಸಂಸಾರದ ಗಂಟನ್ನೇ ಬಿಚ್ಚಿಬಿಡ್ತಾನೆ. ಅವಲಕ್ಕಿ ಗಂಟನ್ನು ಬಿಚ್ಚಿ ದಾರಿದ್ರ್ಯದ ಗಂಟನ್ನೇ ಬಿಚ್ಚಿಬಿಡ್ತಾನೆ. ಎಂದು ದರಿದ್ರ ಆಗಲಿ ಸಾಧ್ಯ ಇಲ್ಲ, ಎಂದು ಸಂಸಾರ ಬರೋದೇ ಸಾಧ್ಯತೆ ಇಲ್ಲ. ಆ ಗಂಟು ಬಿಚ್ಚೋದು ಅಂದರೆ ಬಂಧಕೋ ಭವಪಾಶೇನ ಭವಪಾಶಾಚ್ಯ ಭೋಚಕ. ನೋಡ್ದ, ಅರೇ ಏನಿದು, ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಸಾವಶ್ರೀ ಜಗ್ರೇಹೆ ಹಸ್ತಂ ಸತ್ವರ ಪರಮೇಷ್ಠಿನಃ. ಒಂದು ಬಾಯಲ್ಲಿ ಹಾಕೊಂಡೇ ಬಿಟ್ಟನಂತೆ, ಅಗದ್ ನುಂಗದಂತೆ ಪರಮಾತ್ಮ. ಬರೀ ಅಲ್ಲ, ಟ್ಯಾಬ್ಲೆಟ್ಸ್ ತಗೊಂಡಿಲ್ಲ ಅಂತ ತಗೊಂಡ್ಬಿಟ್ಟು ನಗದ್ ನುಂಗ್ ಭಾರಿ ಚೆನ್ನಾಗಿದೆ ಜಗ್ದು ಮಾದದೆ. ಆಗ ತಾವು ಇನ್ನೊಂದು ತಗೊಳಕ್ ಹೊರಟ, ಮತ್ತೆ ಒಂದು ಮುಗಿತಲ್ಲ ಅದು ಬರೀ ಅವಲಕ್ಕಿ ನೇರು ಮಿಕ್ಸ್ ಕೂಡ ಆಗಿಲ್ಲ ಅದಕ್ಕೆ, ಇನ್ನೊಂದು ತಗೊಳಕ್ ಹೊರಟ. ಆಗ ಶ್ರೀ ಪರಮೇಷ್ಠಿನಃ ಜಗ್ರಹೇ ಶ್ರೀಹಿ ಆ ಮಹಾಲಕ್ಷ್ಮಿ ಬಂದು ಅದು ಓಡ್ಕೋತ ಬಂದ್ರಂತೆ, ಕೈ ಹಿಡ್ಕೊಂಡ್ರೆ ಸಾಕು ಸಾಕು ಅಂತ ಹೇಳಿದ್ರು. ಏತಾವತಾಲಂ ಸರ್ವಾತ್ಮನ್ ಸರ್ವ ಸಂಪತ್ ಸಮೃದ್ಧಯೇ. ಈ ಒಂದು ಮುಖ ತಿಂದಿದೆಯಲ್ಲ, ಅನಂತ ಜನ್ಮದಲ್ಲೂ ದಾರಿದ್ರ್ಯ ಬರೋದಿಲ್ಲ, ಮುಗಿದೋಯ್ತು. ದೇವರು ಕೊಟ್ಟಿದ್ದು ಏನಾಗುತ್ತೆ, ಅಕ್ಷಯಂ ಕರ್ಮ ಯಸ್ಮಿನ್ ಬೇರೆ ಸರ್ಪಿತಂ. ಇನ್ನು ಅವನ ಯೋಗ್ಯತೆ ಮೀರಿ ಹೋಗ್ಬಿಡುತ್ತೆ ಸಾಕು ಅಂಥೇಳಿ. ಸರ್ವ ಸಂಪತ್ ಸಮೃದ್ಧಯೇ, ಅವನ ಎಲ್ಲ ಸಂಪತ್ತು ಸಿಗುತ್ತೆ, ಸಮೃದ್ಧಿಯಾಗಿ ಬರುತ್ತೆ, ಯಾವಾಗಲೂ ಬರುತ್ತೆ. ಅಸ್ಮಿನ್ ಲೋಕೆ ತಥಾ ಮುಷ್ಮಿನ್, ಈ ಲೋಕದಲ್ಲಿ ಮುಂದಿನ ಲೋಕದಲ್ಲಿ ಎಲ್ಲ ಲೋಕದಲ್ಲೂ ಶ್ರೀಮಂತನೇ. ಪುಂಸತ್ವತ್ತೋಷ ಕಾರಣಂ, ಯಾಕೆ ನೀನು ಸಂತೋಷ ಪಡಿಸಿದ ಮೇಲೆ ಇನ್ನೇನು ಬೇಕಾಗಿದೆ ಅವನಿಗೆ. ಬ್ರಾಹ್ಮಣಸ್ತಾಂತು ರಾಜ ರಜನೀಂ ಉಷಿತ್ವ ಅಚ್ಯುತ ಮಂದಿರೇ. ಇಷ್ಟೇ ನಿಲ್ಲಿಸಿಬಿಟ್ರು ಅಂತ ಹೇಳ್ತಾರೆ. ಯೋಗ್ಯತೆಗೆ ಮೀರಿ ಕೊಡಬಾರದು, ಕಡಿಮೆನೂ ಕೊಡಬಾರ್ದು ಅಂತ ಹಾಗೆ ಮಾಡಿದರು. ಅಂದರೆ ದೇವರಿಗೆ ಒಂದು ದಿವಸ ಇಷ್ಟು ಕೊಟ್ಟಿದ್ದು ಇಷ್ಟ ಆಯ್ತಾ, ನಿತ್ಯ ನೈವೇದ್ಯ ಮಾಡ್ತಿದ್ರೆ ಎಷ್ಟು ಪುಣ್ಯ ಬರುತ್ತೆ ಮತ್ತೆ ಸಾಕ್ಷಿ. ಆ ದೃಷ್ಟಿಯಲ್ಲಿ ಪರಮಾತ್ಮ ಇಷ್ಟು ಮಾಡ್ತಾನೆ. ಮುಂದೇನಾಯ್ತು ಅಂಬುದನ್ನು ನಾಡಿ ಅದೆಲ್ಲ ಮುಂದಿನ ಕಥೆ, ಇದರಲ್ಲಿ ಏನಿಲ್ಲ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತ ಯದವೋ ಚಮಹಂ ತೇನ.